ಜೇತಿ ಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭಿಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಜೇತ್ಯಜೋ ಅಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನಮರೀಚಿ ಮಾಲಿ ಸ್ವಭಕ್ತ ಹಾರ್ದೋಚ್ಯತಮೋನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜೇತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮ ಜೇತ್ಯಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಮಿಷಾಂಪತಿಯ ಮಹಾಪುರುಷಾಯ ಧೀಮಹಿ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ಹರೇ ಹರೇ ಸದಾಸು ಕಾರ್ಯಂ ಕಾರ್ಯಕ್ಕೆ ಪ್ರಳಯಕಾಯ ತಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಸರ್ವಪ್ರತೀಕ ಸಂಧಿ. ಸರ್ವಪ್ರತೀಕ ಸಂಧಿಯಲ್ಲಿ ಹೇಗೆ ಆ ಒಂದು ಬಿಂಬನನ್ನ ತಿಳ್ಕೊಂಡ ನೈಂತ್ ಪದ್ಯದಲ್ಲಿ ಬಂದ ಬಿಂಬನನ್ನ ತಿಳ್ಕೊಂಡವರು ಹೇಗೆ ಚಿಂತನೆ ಮಾಡ್ತಾರೆ, ತಮ್ಮ ಒಳಗೆ ಇರೋ ಬಿಂಬನನ್ನ ಎಲ್ಲಾ ಕಡೆನೂ ನೋಡ್ತಾರೆ ಅಂದ್ರೆ ಧ್ಯಾನ ಆವಾಹನ. ಧ್ಯಾನ ಇಲ್ಲಿ ಆವಾಹನ ಅಂತಿಲ್ಲ, ಧ್ಯಾನ ಮನಸ್ಸನೆ ಎಂಬ ತಿಳುವಳಿಕೆ, ಆ ತಿಳುವಳಿಕೆಯಿಂದ ಹೊರಗೆ ನೋಡುವುದು. ಹಾಗೆ ಮಾಡುವವರಿಗೆ ಅಪಜಯ ಇಲ್ಲ ಅಂತ ಹೇಳಿ ಆಮೇಲೆ ಅಪಜಯ ಇಲ್ಲ, ಅಪಜಯ ಬಾರದೇ ಇರ್ಲಕ್ಕೆ ಆ ಒಂದು ಆದಿ ಮತ್ತು ವ್ಯಾಧಿ ಶೋಕ ಮುಂತಾದ್ದು ದುಃಖ ಶೋಕ ಮತ್ತು ದೇಹದ ಅನಾರೋಗ್ಯ ಇದೆಲ್ಲ ಇಲ್ಲದಂತೆ ದೇವತೆಗಳ ಮೂಲಕವಾಗಿ ದೇವತೆ ಮೂಲಕವಾಗ ದೇವರು ಮಾಡಿಸ್ತಾನೆ. ದೇವತೆಗಳು ನಮಗೆ ವಿರೋಧಿಸುವುದಿಲ್ಲ, ಎಲ್ಲರೂ ಒಂದಾಗೆ, ಅವರಲ್ಲಿ ಭೇದ ಇಲ್ಲ. ಅವರು ಎಲ್ಲರೂ ದೇವತೆಗಳು ಭಕ್ತರಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ಪದ್ಯದಲ್ಲಿ ಅಂತ ಯೋಗಿಗಳು ಯಾರು ಇದನ್ನ ಮಾಡ್ತಾರೋ, ಯಾರು ಇದು ಪೂರ್ಣವಾಗ ಮಾಡ್ತಾರೋ ಯೋಗಿ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ಯೋಗಿ ಲಕ್ಷಣ ಅಂದ್ರೆ ಏನು, ಯೋಗಿ ಲಕ್ಷಣ ಅವ್ರು ಹೇಗಿರ್ತಾರೆ, ಈ ಯೋಗಿಗಳು ಹೇಗಿರ್ತಾರ ಅಂದ್ರೆ ಇಲ್ಲಿ ಹೇಳ್ತಾರ, ಈ ಯೋಗಿಗಳು ಹರಿಧ್ಯಾನ ಸ್ಮರಣ ಎಂಬುದು ಆ ಬಲ ಅವ್ರಿಗೆ ಯಾವಾಗೆ ನಮ್ಗೆ ಅಂದ್ರೆ ಯೋಗಿ ಲಕ್ಷಣವನ್ನ ಹೇಳೋದು ಆ ಯೋಗಿಗಳು ಅವರು ಸಿದ್ಧಿಯನ್ನ ಹೊಂದಿದ್ದಾರೆ ಅದು ನಮಗೆ ಸಾಧನೆ ಆಗತ್ತ. ದಟ್ ಈಸ್ ಅವರ್ ಗೋಲ್, ವಿ ಆರ್ ನೋವೇರ್ ನಿಯರ್ ಇಟ್, ಬಟ್ ಏನು ಗೋಲ್ ಹೇಗೆ ಅಂತ ತಿಳ್ಕೊಳ್ಳೋದು. ಸೊ ನಮ್ಗೆ ಕಿಂಚಿತ್ ನಾವು ಅದನ್ನ ಯಥಾಯೋಗ್ಯವಾಗಿ ನಾವಗೇನು ಕೆಲವೊಮ್ಮೆ ಮಾಡ್ಲಿಕ್ಕೆ ದೇವರು ಅನುಕೂಲ ಮಾಡಿ ಕೊಡ್ತಾನೆ. ಹರಿಧ್ಯಾನ ಸ್ಮರಣ ಅಂಬೋ ಬಲದಿಂದ ಬಲ ಅವ್ರಿಗೆ ಇರ ಧ್ಯಾನದ ಹರಿಧ್ಯಾನದ ಬಲದಿಂದ ಅವ್ರಿಗೆ ಎಲ್ಲಾ ಬಲವೂ ಬರತ್ತ ಅಂತ ಹೇಳಿ. ಅದು ಹೇಗೆ ಅಂದ್ರೆ ಅವರು ಹರಿ ಹೇಳಿದಂತೆ ಧ್ಯಾನದಲ್ಲಿ ರಥರಾಗಿರ್ತಾರೆ. ಅಂದ್ರೆ ಯಾವಾಗ ಧ್ಯಾನ ಅಂದ್ರೆ ಏನು, ಮನಸ್ಸಲ್ಲಿ ಮನಸ್ಸಲ್ಲಿ ದೇವರಿದ್ದ ಆಲ್ವೇಸ್ ದೇ ಥಿಂಕ್ ಅಬೌಟ್ ನಾವು ನಾನು ಒಂದು ಅಣು ಮಾತ್ರ ನನ್ನಲ್ಲಿ ದೇವರಿದ್ದಾನೆ ಅಂಬೋ ಆಲ್ವೇಸ್ ದೇ ಆರ್ ಕಾನ್ಶಿಯಸ್ ಆಫ್ ಇಟ್. ಸೊ ಅದೇ ಧ್ಯಾನ, ಮಾನಸಿಕ ಚಿಂತನೆ. ಆ ಧ್ಯಾನದಲ್ಲಿ ಇರ್ತಾರಂದ್ರೆ ಅವ್ರ ಮನಸ್ಸು ಹರಿಯಲ್ಲೇ ಇರತ್ತಂತ. ಅದು ಯೋಗಿಯಲ್ಲಿ ನಮ್ಗೆ ಇರೋದೇ ಇಲ್ಲ, ಅದು ಯೋಗಿಯ ಲಕ್ಷಣ. ಅವ್ರಿಗೆ ನಾವು ಸ್ವಲ್ಪ ಪ್ರಯತ್ನ ಮಾಡಿದರೆ ನಾವು ಜಪ ಮಾಡುವಾಗ ನಮ್ಗೇನು ಕಿಂಚಿತ್ ಚೂರಿ ಏನೋ ಒಮ್ಮೆ ಬರತ್ತೆ ನಮ್ಗೆ. ಅವ್ರಿಗೆ ಸದಾ ಎಫರ್ಟ್ಲೆಸ್ ಆಗಿಯೇ ಅದು ಇರತ್ತಂತ. ಹಾಗೆ ಇರೋರು ಎಂಥ ರೀತಿಯಿಂದ ಕರ್ಮವನ್ನು ಮಾಡ್ತಾರೆ ಎರಡು ನಾವು ತಿಳ್ಕೋಬೇಕು. ಅವರ ಕರ್ಮ ಹೇಗಿರುತ್ತೆ ಅಂದ್ರೆ ಅವರು ಮಾಡೋ ಜ್ಞಾನ ಕರ್ಮ, ಇಲ್ಲಿ ಕರ್ಮ ಅವರು ದೇಹದಿಂದ ಅವರು ಮಾಡುವಂತ ಕರ್ಮ ಅದು ಹರಿಪರವಾಗಿಯೇ ಇರತ್ತೆ ಅಂತ ಹೇಳ್ತಾರೆ. ಹರಿಪರವಾಗಿಯೇ ಅದು ಕರ್ಮ ಇರತ್ತೆ ಅಂದ್ರೆ ಹೇಗೆ ಅಂತ ನೋಡೋಣ. ಹರಿಪರವಾಗಿರತ್ತೆ ಮತ್ತು ಅವ್ರ ಜ್ಞಾನದಿಂದ ಕರ್ಮ ಮಾಡ್ತಾರೆ. ಸೊ ಜ್ಞಾನ ಬೆಂದೇ ಡೂ ದ ಕರ್ಮ, ಅವರ ಜ್ಞಾನ ಹೇಗಿರತ್ತೆ, ಆ ಜ್ಞಾನ ಹೇಗಿರತ್ತೆ ಅಂದ್ರೆ ನಾವು ಏನ್ ಹೇಳಿದ್ವಿ ಮೂರನೇ ಸಂಧಿಯಲ್ಲಿ ದೇವರು ಸರ್ವವ್ಯಾಪ್ತ ಅಂತ ನಮಗೆ ಆ ಒಂದು ಶಬ್ದದ ಅರ್ಥ ಗೊತ್ತಾಯ್ತು ನಮ್ಗೆ, ಎಲ್ಲಾ ಕಡೆ ದೇವರು ಇದ್ದಾನೆ ಅಂತ. ಇವರಿಗೆ ಒಂದು ಸ್ಟೆಪ್ ಮೇಲೆ ಹೋಗ್ತಾರೆ, ಅವರು ಏನ್ ಮಾಡ್ತಾರಂದ್ರೆ ಎಲ್ಲಾ ಕಡೆನೂ ವ್ಯಾಪ್ತವಾಗಿರುವಂತವನು ವ್ಯಾಪ್ತವಾದ ಹರಿ ನಮ್ಗೆ ಅವ್ಯಕ್ತನಾಗಿರ್ತಾನೆ. ಅವ್ಯಕ್ತ ಅಂದ್ರೆ ಏನು, ನಾವು ಎಲ್ಲಾ ಕಡೆನೂ ದೇವರು ಇದ್ದಾನೆ ಮೂರನೇ ಸಂಧಿಯಲ್ಲಿ ಚೆಂದಾಗಿ ಅರ್ಥ ಆಯ್ತು ನಮ್ಗೆ, ಬಟ್ ನಮ್ಗೆ ಅದು ನಾವು ದಿನಾಗ್ಲೂ ಮಾಡುವಂತ ಕಾರ್ಯಗಳಲ್ಲಿ
ಅವನು ವ್ಯಕ್ತ ಆಗೋದಿಲ್ಲ ಅಂದ್ರೆ ಅಲ್ಲಿ ಅಲ್ಲಿ ರೂಪ ಕಾಣೋದಿಲ್ಲ, ಅದು ಮಾತ್ರ ಅಲ್ಲ ಆ ನೆನಪು ವ್ಯಕ್ತ ಆಗೋದಿಲ್ಲ, ನೆನಪು ಅವ್ಯಕ್ತವಾಗಿ ಅದು ಅವನು ಅವ್ಯಕ್ತ ಅಂದ್ರೇನು, ಅವನ ನೆನಪು, ಅವರ ಹೆಸರು, ಅವನ ಕ್ರಿಯಾ, ಅವನ ರೂಪ ಎಲ್ಲವೂ ಅವ್ಯಕ್ತವಾಗೇ ಇರತ್ತೆ. ಈವನ್ ಆ ಕೆಲಸ ಮಾಡೋ ಹಾಗೆ ಆ ಕರ್ಮದಲ್ಲಿ ದೇವರ ನೆನಪು ಮೋಸ್ಟ್ ಆಫ್ ದ ಟೈಮ್, ಹರಿಕಥಾಂಸಾರ ಒಂದು 9 ಪದ್ಯ ಓದಿದಿಂದ ಒಂದು ಚೂರು ಚೂರು ಅಲ್ಲಿ ಬರಬಹುದು ನಮಗೆ, ಉಳಿದ ಕಡೆ ಬರೋದಿಲ್ಲ ನಮ್ಗೆ. ಸೊ ಅದು ನಮ್ಗೆ ವ್ಯಕ್ತವೂ ಆಗೋದಿಲ್ಲ. ಇವ್ರಿಗೆ ಹೇಗಿರತ್ತೆ ಅಂದ್ರೆ ಅವರ ಕರ್ಮ ಪರವಾಗಿ ಅವರ ಎಲ್ಲಾ ಕರ್ಮವು ಹರಿಪರವಾಗಿರುವಾಗ ಅವರ ಜ್ಞಾನ ಹೇಗಿರತ್ತೆ ಅಂದ್ರೆ ಅವರ ಜ್ಞಾನದಲ್ಲಿ ಮನಸ್ಸಲ್ಲಿ ದೇವರ ಪರವಾಗಿ ಇದೆ. ಆದ ಕಾರಣದಿಂದ ಹೊರಗೇನು ದೇ ಆರ್ ಏಬಲ್ ಟು ಸೀಟ್ ಅಂದ್ರೆ ಅಪರೋಕ್ಷ ದರ್ಶನ ಸದಾ ಆಗತ್ತೆ ಅಂತ ಅರ್ಥಲ್ಲ. ದೇವರ ಕೆಲವರಿಗೆ ದೇವರ ನೆನಪು ಬರುತ್ತೆ, ಆ ದೇವರ ನೆನಪು ಬರುತ್ತೆ. ಕೆಲವರು ಅಲ್ಲಿ ಹೊರಗಿನ ವಸ್ತುಗಳನ್ನ ನೋಡೋದಿಲ್ಲ, ಆ ವಸ್ತುವ ಒಳಗೆ ದೇವರಿದ್ದಾನೆ, ದೇವತೆಗಳಿದ್ದಾರೆ, ದೇವರ ನಾವೆಲ್ಲ ಸುಮ್ಮನೆ ಅಭಿಮಾನಿಗಳು, ಇದಕ್ಕೆ ಇದು ಅಭಿಮಾನಿ ಅದಕ್ಕೆ ಅಂತ ಶಬ್ದದಿಂದ ಹೇಳ್ತೀವಲ್ಲ, ಅವ್ರಿಗೆ ಅಲ್ಲಿ ಇದೆ ಪರ್ಸಿವೇಟ್ ಅಂದ್ರೆ ಆ ದೇವತೆಗಳೆಲ್ಲ ಕಾಣಿಸ್ತಾರ ಅಂತ ಅರ್ಥಲ್ಲ. ಅವ್ರಿಗೆ ದೇ ಆರ್ ಏಬಲ್ ಟು ಸಿ ಇನ್ಸೈಡ್, ಒಂದು ಏನ್ ಹೇಳೋದು, ಎಕ್ಸ್ರೇ ಕಾಣಿಸುತ್ತೋ ಹಾಗೆ ಎಕ್ಸ್ರೇ ಈ ತರ ಅವ್ರಿಗೆ ಆ ವಸ್ತು ನೋಡಿದ್ರು ಅಲ್ಲಿ ಒಂದು ನಿಯಮ, ಆ ವಸ್ತು ಇದೆ ನಮ್ಗೆ ಇಷ್ಟು ಮಾತ್ರ ಗೊತ್ತಿದೆ, ಏನೋ ಒಂದು ಎಲೆ ಇರುತ್ತೆ ಹೊರಗಡೆ, ಒಂದು ಮರ ಇದೆ, ಮರದಲ್ಲಿ ತೊಂಗೆ ಎಲೆ ಇದೆ, ಎಲೆ ಅಲಗಾಡ್ತಾ ಇರುತ್ತೆ ಅಷ್ಟೇ ನೋಡ್ತೀವಿ. ಆವಾಗ ಅವ್ರಿಗೆ ಏನ್ ಚಿಂತನೆ ಅಂದ್ರೆ ಎಲೆ ಅಲಗಾಡತ್ತೆ ಅಂದ್ರೆ ಅದನ್ನ ಮಾಡಿಸೋ ಒಂದು ಶಕ್ತಿ ಬೇಕು, ಆ ಮಾಡಿಸುವ ಶಕ್ತಿ ಜಡ ಇರೋದಿಲ್ಲ, ಅದು ಚೇತನವೇ ಇರಬೇಕು, ಅದು ವಾಯುವೇ ಇರಬೇಕು. ಸೊ ವಾಯು ಇದ್ದಾನಂದ ಉಳಿದ ದೇವತೆಗಳಿದ್ದಾನೆ, ಅಲ್ಲಿ ಭಗವಂತ ಸ್ವತಂತ್ರನಾಗಿ. ಸೊ ಹೀಗೆ ದೇ ಆರ್ ಏಬಲ್ ಟು ಸಿ, ಇದು ಇಷ್ಟಿಷ್ಟು ಹೊತ್ತು ಒಂದೊಂದಕ್ಕೆ ಮಾಡಿದ್ರೆ ಟೈಮ್ ಎಲ್ಲಿ ಇರತ್ತಂದ್ರೆ ಇನ್ಸ್ಟೆಂಟ್ಲಿ ಎಕ್ಸ್ರೇ ತರ ದೇ ಆರ್ ಏಬಲ್ ಟು ಸಿ, ಬಿಕಾಸ್ ದ ಯೋಗಿ ಇಸ್ ಆಲ್ವೇಸ್ ದ ಥಿಂಗ್ ಗಾಡ್. ಸೊ ಹೀಗೆ ಅವರಿಗೆ ನೋಡಕ್ಕಾಗತ್ತಂತೆ. ಸೊ ದೇವರು ವ್ಯಕ್ತನಾಗ್ತಾನೆ, ಅವರ ಕರ್ಮದಲ್ಲಿ ಅವ್ಯಕ್ತನಾಗಿರೋದಿಲ್ಲ, ಅವನು ವ್ಯಕ್ತನಾಗುತ್ತಾನಂತ ದೇವರು ಅಲ್ಲಿ ಅವನಿಗೆ ಕಾಣಿಸಿಕೊಡ್ತಾರ ಅಂತ ಹೇಳ್ತಾರೆ. ಕಾಣಿಸಿಕೊಡೋದು ಎಂಬುದು ಇಟ್ ವೇರಿಯಸ್ ಫ್ರಮ್ ಒಂದೊಂದು ಜ್ಞಾನ ಯೋಗಿಗಳು ಅಂದ್ರೆ ಅನೇಕರು ತಾರತಮ್ಯ ಅಲ್ಲಿನೂ ಇರತ್ತೆ, ತಾರತಮ್ಯ ಕ್ರಮ ಅವ್ರಿಗೆ ವ್ಯಕ್ತ ಆಗತ್ತಾ ಹೋಗತ್ತಂತ. ವ್ಯಕ್ತ ಅವನಲ್ಲಿ ವ್ಯಕ್ತನಾಗಿದ್ದಾನೆ ಅಂತ ಕೆಲವರಿಗೆ ತಿಳುವಳಿಕೆ ಬರುತ್ತೆ, ಅಲ್ಲಿನೂ ವ್ಯಕ್ತ ಬಿಕಾಸ್ ಇಟ್ ಇಸ್ ಅನ್ ಆಕ್ಷನ್. ಅಲ್ಲಿ ಅವನು ಆರು ಅಂದ್ರೆ ದೇವರೇ ವ್ಯಕ್ತ ಆಗೋದಿಲ್ಲ, ದೇವತೆಗಳು ವ್ಯಕ್ತ ಆಗೋಲ್ಲ, ಅಲ್ಲಿ ಅವರಿಗೆ ಆ ಒಂದು ಜ್ಞಾನ ಅರಿವು ಬರುತ್ತೆ, ಆ ಒಂದು ಜ್ಞಾನದಿಂದ ಅದನ್ನ ನೋಡೋದು ಒಂದು. ಇದರಲ್ಲಿ ತಾರತಮ್ಯ ಪ್ರಕಾರ ಹೋದಾಗ ಕೆಲವರಿಗೆ ಅದು ನೋಡ್ಬೋದು, ನಮ್ದು ಹರಿಕಥಾಂಸಾರ ಬರೆದಾಗ ಜಗನ್ನಾಥದಾಸರು ಹೇಳ್ತಾರಲ್ಲ, ಒಂದೊಂದು ಅಕ್ಷರಾಭಿಮಾನಿ ದೇವತೆಗಳು ಬಂದು ಕುನಿದಾಡುತ್ತಾ ನನ್ನನ್ನು ಉಪಯೋಗ ಮಾಡು, ನನ್ನ ಅಂದ್ರೆ ದೇವತೆಗಳನ್ನ ಆ ಅಕ್ಷರದಲ್ಲಿ ಅವರು ಅಭಿಮಾನಿ ದೇವತೆಗಳನ್ನ ಚಂದೋಭಿಮಾನಿ ದೇವತೆಗಳನ್ನ ಅವ್ರು ನೋಡಿದ್ದಾರೆ ಅಂತ ಬರುತ್ತೆ. ಸೊ ಹಾಗೇನೆ ಆ ಒಂದು ತಾರತಮ್ಯ ಕ್ರಮವಾಗ ಅವರು ಅದನ್ನ ನೋಡ್ತಾರೆ. ಸೊ ನೋಡುವ ಮೂಲಕವಾಗಿ ಅವ್ರಿಗೆ ಏನಾಗತ್ತೆ, ನೋಡುವ ಮೂಲಕವಾಗಿ ಆನಂದ ಆಗತ್ತೆ. ನಮಗೆ ಕೇವಲವಾಗ ಒಂದು ಅಲ್ಪ ಪದಾರ್ಥ, ಯಾರೋ ನಮ್ಮ ನೆಂಟಿರಬಹುದು ಅಥವಾ ಸಿನಿಮಾ ಇರಬಹುದು, ಏನೋ ನೋಡಿದ್ದಾಗೆ ನಮ್ಗೆ ಒಂದು ಆನಂದ ಆಗತ್ತೆ, ಬಿಕಾಸ್ ಅದ ಮೇಲೆ ನಮ್ಗೆ ಅಟ್ಯಾಚ್ಮೆಂಟ್ ಇದೆ. ಇಲ್ಲಿ ಇವರಿಗೆ ದೇವರ ಮೇಲೇನೆ ಅಟ್ಯಾಚ್ಮೆಂಟ್ ಎಲ್ಲವೂ ಇದ್ದ ಕಾರಣದಿಂದ, ದೇವತೆಗಳ ಮೂಲಕವಾಗ ದೇವರ ಮೇಲೆ ಅಟ್ಯಾಚ್ಮೆಂಟ್ ಇದ್ದ ಕಾರಣದಿಂದ ಅಲ್ಲಿ ದೇವತೆಗಳು ದೇವರ ನೋಡುವಾಗ ತುಂಬಾ ಆತ್ಮೀಯರು, ದೇವರೇ ಆತ್ಮೀಯನಾದವನು, ಅವನನ್ನ ಅವರು ನೋಡುವಾಗ ಹರುಷ ಬರುತ್ತೆ, ಹರುಷ ಸಂತೋಷ ಅವ್ರಿಗೆ ಆಗತ್ತೆ. ಅದಕ್ಕೆ ಹಿಂದಿನ ಪದ್ಯದಲ್ಲಿ ಬಂದಾಗ ಹಿಗ್ಗುತ್ತಾರ ಅಂತ ಬರ್ತಲ್ಲ, ಎಲ್ಲೆಲ್ಲಿ ಹಿಗ್ಗುವರು ಅಂತ ಬರುತ್ತಲ್ಲ, ಹಿಗ್ಗೋದು ಹೇಗೆ ಅಂತ, ದಿಸ್ ಇಸ್ ಅ ಪ್ರಾಸೆಸ್, ಇದು ಹಿಗ್ಗುತ್ತಾರಂತ ಅವ್ರಿಗೆ ಸಂತೋಷದಿಂದ ಒಳಗೆ ಹಿಗ್ಗೋದು ಅಂದ್ರೆ ಒಳಗಿಂದ ಬರುವುದು, ತುತಿಸಿ ಹಿಗ್ಗುವಾಗ ಈ ನವಗ್ರಹವು ಅಂತ ಬಂದಿದ ಹಿಗ್ಗೋದು, ಆ ಹಿಗ್ಗೋದು ಒಳಗಿಂದ ಈ ರೀತಿಯಿಂದ ಅವ್ರಿಗೆ ಹಿಗ್ಗೋದು ಬರುತ್ತೆ, ಹಿಗ್ಗುತ್ತಾರ ಅದೇ ಮಹಾಪೂಜೆ, ಅದೇ ಅವ್ರದ್ದು ಪೂಜೆ. ಇದ್ ತಿಳಿವು ಅಂದ್ರೆ ಇದು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ ಕರ್ಮವನ್ನ ಹೇಳ್ತಾರೆ, ಕರ್ಮ ಅಂದ್ರೆ ಇದು ಒಂದು ಕರ್ಮನೇ ಆಗ್ತಾರೆ, ಒಂದು ಕೈ ನಮ್ಮ ಬಾಯಿಯಿಂದ ಮಾಡುವಂತ ಕರ್ಮ ಹೇಳ್ತಾ ಇಲ್ಲ, ಈ ಜ್ಞಾನ ಹೇಳ್ತಾ ಇದ್ದಾರೆ. ಸೊ ಜ್ಞಾನದಿಂದ ಈ ತಿಳುವಳಿಕೆ ಪ್ರಾಸೆಸ್ ಇದೆ, ಅದೇ ಮಹಾಪೂಜೆ ಆಗ್ಬಿಡತ್ತೆ. ಸೊ ಸೊ ಅವ್ರು ಮಾಡೋದು ಎಲ್ಲ ಪರಿಪರಿ ಕೆಲಸವೂ ನಿನ್ನ ಮಹಾಪೂಜೆ ಅಂತ ಹೇಳ್ತಾರಲ್ಲ, ಸೊ ಅವರ ಲೆವೆಲ್ ನಾವು ಯಥಾಯೋಗ್ಯವಾಗಿ ನಮಗೇನು ಅದು ಅಪ್ಲೈ ಆಗುತ್ತೆ. ಇಟ್ ಇಸ್ ನಾಟ್ ಈ ವರ್ಸಸ್ ಸೆಕೆಂಡ್ ಥರ್ಡ್ ಫೋರ್ತ್ ಎಲ್ಲವೂ ಅಪರೋಕ್ಷ ಜ್ಞಾನಿಗಳು ಅಂತ ನಾವು ದೂರ ಇಡಬೇಕಾದ ಅವಶ್ಯಕತೆ ಇಲ್ಲ. ಅಪರೋಕ್ಷ ಜ್ಞಾನಿಗಳಿಗೆ ಸಹಜವಾಗಿ ಇದು ಬರುತ್ತೆ, ಜ್ಞಾನಿಗಳಿಗೆ ಯೋಗಿಗಳಿಗೆ ಸಿದ್ಧರಾದವರಿಗೆ ಸಹಜವಾದ ಪ್ರವೃತ್ತಿ. ನಮಗೆ ಅದು ಅವರಿಂದ ಮೆಲ್ಲ ಮೆಲ್ಲ ಅವರ ಅನುಗ್ರಹದಿಂದ ನಾವು ಕಲಿಯೋದು, ನಾವು ಯಥಾಯೋಗ್ಯವಾಗಿ ಅದನ್ನು ಮಾಡಬಹುದು. ನಾವು ಇದು ನಮ್ಗೆ ಇಲ್ಲ ಅಂತ ತಿಳ್ಕೋಬಾರ್ದು, ನಮ್ಗೆ ಇಲ್ಲ ಅಂದ್ರೆ ಯಾಕೆ ದಾಸರು ಬರೀತಾರೆ. ಸೊ ಹೀಗೆ ಅವರು ಮಾಡ್ತಾ ಇರ್ತಾರಂತ ಹೇಳಿ ಆ ಜ್ಞಾನಿಗಳ ಒಂದು ಆ ಯೋಗಿಗಳ ಲಕ್ಷಣವನ್ನ ಹೇಳ್ತಾರ. ಸೊ ನೆಕ್ಸ್ಟ್ ಈ ಪದ್ಯದಲ್ಲಿ ಅದು ಅವ್ರು ಮಾಡುವಂತ ಕೆಲಸಗಳು ಹೇಗೆ ಎಂಬುದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಪದ್ಯ ಹೀಗಿದ, ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳೆಲ್ಲ ಮಲತೀರ್ಥವು ಪಾದ ಪಾದಿದರ ತಳಬೆಸು ಕ್ಷೇತ್ರ ಜೀವಗಣ ಸೀದನ ಪ್ರತಿಮೆಗಳು ಅವರುಂಬೋದನವೇ ನೈವೇದ್ಯ ನಿತ್ಯದಿ ಹಾದಿ ನಡೆವುದೆ ನರ್ತನಗಳೆಂದರಿತವನ ಯೋಗಿ. ಯೋಗಿಯ ಲಕ್ಷಣ ಹೇಳ್ತಾರೆ ಹಾಗೆ ಮಾಡ್ತಾರೆ ಅವರು ಅಂತ ಹೇಳ್ತಾರೆ. ಮೇದಿನಿಯ ಇದು ಎರಡು ಮುಖ ಯೋಗಿಗಳಿಗೆ ನಾವು ನೋಡಿದ್ದೀವಿ, ಅವರು ಮನಸ್ಸಲ್ಲಿ ಇದು ಮಾಡ್ತಾರೆ. ಮನಸ್ಸಲ್ಲಿ ಯಾವಾಗಲೂ ಏಕಾದಶ ಆತ್ಮದೊಳಗಿಟ್ಟ ಆದರದಿ ಸಂಸ್ತುತಿಸಿ ಹಿಗ್ಗುವ ಅಂತ ಬಂದಿದೆ. ಸೊ ಹಾಗೆ ಅವ್ರು ಮಾಡ್ತಾರೆ, ನಾವು ಚೂರು ಚೂರು ಮಾಡ್ತೀವಿ, ಅವರು ಕಂಪ್ಲೀಟ್ ಆಗಿ ಮಾಡ್ತಾರೆ. ಸೊ ಈ ವರ್ಸ್ಗೆ ಎರಡು ಮುಖದಿಂದ ಅರ್ಥವನ್ನ ನೋಡಬೇಕು. ಮೇದಿನಿಯ ಮೇಲ್ ಫಸ್ಟ್ ಅರ್ಥ ಬಂದು ನಾವು ಬಾಹ್ಯ ಪೂಜೆಯನ್ನೇ ನೋಡೋಣ. ಬಾಹ್ಯ ಪೂಜೆ ಇಸ್ ಈಸಿಯರ್. ಸೊ ಅದಕ್ಕೆ ಬಾಹ್ಯವಾಗಿ ಹೇಗೆ ಅರ್ಥ, ಒಳಗೆ ಅವರು ಮಾಡುವಂತದ್ದು ಹೇಗೆ ಅಂದ್ರೆ ಬ್ರಹ್ಮಾಂಡ ಪಿಂಡಾಂಡ ಹೀಗೆ ತಕ್ಕೊಂಡು ನೋಡೋದು. ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳೆಲ್ಲ ಅಮಲ ತೀರ್ಥವು ಅಂದ್ರೆ ಇದು ಜ್ಞಾನ ಕರ್ಮ ಮಾಡ್ತಾರಂತ ಅರ್ಥ ಅಲ್ಲ, ಇದು ಮನಸ್ಸಿನಿಂದ ಅವರು ಮಾಡೋದು. ಬೆಂದೇಸಿ ಏನು ಮೇದಿನಿಯ ಮೇಲೆ, ಇಲ್ಲಿ ಮೇದಿನಿಯ ಮೇಲು ಮೇದಿನಿ ಅಂತ ಬರೋದು ಇಡೀ ಭೂಮಂಡಲ ಕಂಪ್ಲೀಟ್ ಎಲ್ಲವನ್ನೂ ತಕೊಂಡಿದ್ದಾರೆ, ಇಲ್ಲಿ ಎಕ್ಸೆಪ್ಷನ್ನೇ ಇಲ್ಲ. ಮೇದಿನಿಯ ಮೇಲುಳ್ಳ ಅಂದ್ರೆ ಭೂಮಿಯ ಮೇಲೆ ಇರುವಂತ ಗೋಷ್ಪಾದು ಗೋ ಅಂದ್ರೆ ಗೋ ಆಕಳು, ಆ ಗೋಷ್ಪಾದ ಗೋವಿನ ಪಾದದ ಗೋಷ್ಪಾದೋದಕ ಪಾದ ಇರುವ ನೀರು ಅಂದ್ರೆ ಗೋವಿನ ಪಾದ ಎಷ್ಟು ಅಲ್ಪ ಪರಿಮಾಣ ಅಂದ್ರೆ ಆದಲ್ಲಿ ಅದು ನೀರು ಅದು ಕೆಳಗೆ ಇರುವಂತ ನೀರು. ಗೋವಿನ ಗೋವಿನ ಪಾದಗಳಲ್ಲಿ ಆ ಚಿಹ್ನೆಗಳು ಇರುತ್ತೆ, ಅದು ಇರುವಂತ ನೀರು ಅಂದ್ರೆ ಅಲ್ಪ ನೀರು, ಒಂದು ನಾಟ್ ಬಿಗ್ ದೊಡ್ಡ ಸರೋವರ ಅಲ್ಲ, ಚಿಕ್ಕದು ಅಂದ್ರೆ ಏನರ್ಥ ಅಂದ್ರೆ ಆ ಚಿಕ್ಕ ನೀರಿಂದ ಎಲ್ಲ ನೀರು ತಕೋಬೇಕು. ಬಿಕಾಸ್ ನದಿ ನಮ್ಗೆ ಗಂಗಾ ಮತ್ತು ಸಮುದ್ರ ಎಲ್ಲವೂ ಬರುತ್ತೆ. ಸೊ ಏನೇ ನೀರಿದ್ರನು ಭೂಮಿಯಲ್ಲಿ ಇರುವಂತ ಎಲ್ಲ ನೀರು ಅಮಲ ತೀರ್ಥವು ನಿರ್ದೋಷವಾದ ತೀರ್ಥಗಳು ಅಂದ್ರೆ ಏನು, ಎಲ್ಲಿ ನೀರು ಕಂಡಲ್ಲಿ ನೀರಿದ್ರ ಅದು ಎಲ್ಲವೂ ನಮ್ಗೆ, ಯಾಕೆಂದ್ರೆ ಗೋಷ್ಪಾದೋದಕ ಮಾತ್ರ ಅಲ್ಲ, ಅರ್ಥ ಹೇಗ್ ಮಾಡಿದೀವಿ ಅಂದ್ರೆ ಗೋಷ್ಪಾದೋದಕ ಅಲ್ಪ ಪರಿಮಾಣದಲ್ಲಿ ಇರುವಂತ ನೀರಿನ ಎಲ್ಲಾ ನೀರು ಅಂತ ಬಂದಿದೆ. ಎಲ್ಲಾ ನೀರು ಅಂದ್ರೆ ಕೆಟ್ಟ ನೀರು ಎಲ್ಲಾ ಕಡೆ ಎಲ್ಲವೂ ಇರತ್ತಲ್ಲ, ಅದು ಹೇಗೆ ಅಮಲ ತೀರ್ಥ ಆಯ್ತು ಅವ್ರಿಗೆ ಅಂದ್ರೆ ಅವ್ರ ಏನ್ ಚಿಂತನೆ, ಇದು ಕರ್ಮ ಇಲ್ಲ ಇದು ಜ್ಞಾನವನ್ನ ಹೇಳ್ತಾರೆ, ಅವರ ದೃಷ್ಟಿಕೋನವನ್ನ ನೋಡಿ ಹೇಳ್ತಾರೆ. ಅವರು ದೇವರನ್ನ ಎಲ್ಲಾ ಕಡೆ ನೋಡಿದಂತೆ ಅವರು ದೇವರನ್ನ ಅಲ್ಲಿ ನೋಡ್ತಾರೆ, ಅವ್ರಿಗೆ ದೇವರು ವ್ಯಕ್ತನಾಗ್ತಾನೆ. ದೇವರು ಮಾತ್ರ ವ್ಯಕ್ತ ಆಗೋದಿಲ್ಲ, ನಮ್ಗೆ ನೀರು ಮಾತ್ರ ಕಾಣಿಸುತ್ತೆ, ಆ ನೀರಲ್ಲಿ ಇರುವಂತ ಅಭಿಮಾನಿ ದೇವತೆಗಳನ್ನ ನೋಡ್ತಾರೆ. ಆ ಅಭಿಮಾನಿ ದೇವತೆಗಳು ಎಲ್ಲಿಂದ ಬಂದವು ಅಂತ ನೋಡ್ತಾರೆ. ಅಭಿಮಾನಿ ದೇವತೆಗಳು ಅಲ್ಲಿ ಇರಬೇಕು ಅಂದ್ರೆ ಅವರಿಗೆ ಒಂದು ಉತ್ಪತ್ತಿ ಇರಬೇಕಲ್ಲ, ಎಲ್ಲಾ ದೇವತೆಗಳಿಗೂ ಉತ್ಪತ್ತಿ ಎಂಬುದಿದೆ. ಸೊ ಆ ಉತ್ಪತ್ತಿಗೆ ಯಾರ ಮೂಲ ಕಾರಣ, ಒಂದೊಂದು ದೇವತೆಗೆ ಅವರವರು ಆ ಒಂದು ಸೃಷ್ಟಿ ಕ್ರಮ ಬರುತ್ತೆ, ಬಟ್ ಮೂಲ ಇಂಡಿಪೆಂಡೆಂಟ್ ಉತ್ಪತ್ತಿ ಯಾರದು ಅಂತ ನೋಡಿದಾಗೆ ಈ ಭೂಮಿ ಎಂಬ ಭೂಮಿ ಅಂತ ಮೇದಿನಿಯ ಮೇಲುಳ್ಳ ಅಂತ ತಕೊಂಡಿದ್ದಾರೆ. ಅಲ್ಲಿ ಇರುವಂತ ಭಗವಂತನ ಪಾದ, ಆ ಭಗವಂತನ ತೀರ್ಥ ಪಾದ, ಆ ತೀರ್ಥ ಪಾದದಲ್ಲಿ ಇರುವಂತದ್ದು ಎಲ್ಲ ತೀರ್ಥಗಳು ಇದೆ ಅಂತ ನಾವು ನೋಡಿದ್ದೀವಿ ಹಿಂದೆ ಪದ್ಯಗಳಲ್ಲಿ. ಸೊ ಆ ತೀರ್ಥ ಪಾದನಾದಂತ ಭಗವಂತನ್ನ ನೋಡ್ತಾರೆ, ಆ ದೇವತೆಗಳನ್ನ ತೀರ್ಥಾಭಿಮಾನಿ ದೇವತೆಗಳ ಎಲ್ಲರನ್ನೂ ನೋಡ್ತಾರೆ. ಸೊ ಆ ದರ್ಶನದಿಂದ ಅವರಿದ್ದ ಕಾರಣದಿಂದ ಅದು ಅಮಲ ತೀರ್ಥ ಅಂದ್ರೆ ಅದು ಜ್ಞಾನ ಹೋಗಿ ಆ ತೀರ್ಥವನ್ನ ತೀರ್ಥಪ್ರಾಶನ ಅದು ಮಾಡ್ಕೊಳ್ಳೋದಿಲ್ಲ, ಅದು ಕರ್ಮ ಎಲ್ಲಿ ಎಲ್ಲಿ ಹೇಗೆ ಮಾಡಬೇಕು ಎಂಬುದಕ್ಕೆ ಅದಕ್ಕೆ ವಿಧಿ ಇದೆ. ಸೊ ಅದು ಅಮಲ ತೀರ್ಥವು ಅಂತ ಹೇಳ್ತಾರೆ. ಇನ್ನೊಂದು ಅಮಲ ತೀರ್ಥ ಅಂತ ಹೇಳುವಾಗ ಸುಕ್ಷೇತ್ರ ನೆಕ್ಸ್ಟ್ ಪೇಜಲ್ಲಿ ಬರುತ್ತೆ, ಅದು ಸು ಎಲ್ಲಾ ಕಡೆನು ಇಟ್ಕೋಬೇಕು. ಯಾಕೆ ಅಂದ್ರೆ ನೆಕ್ಸ್ಟ್ ನೋಡೋಣ. ಪಾದ ಪಾದ್ರಿ ಧರಾತಳವೇ ಸುಕ್ಷೇತ್ರ ಅಂತ ಹೇಳ್ತಾರೆ. ಸೂ ಹಾಕಿದ್ದಾರೆ ಇಲ್ಲಿ. ಪಾದ ಪಾದಪ 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 ಅಂದ್ರೆ ಹಿಂದೆ ನೋಡಿದ್ದೀವಿ, ಪಾದಪ ಅಂದ್ರೆ ಪಾದದಿಂದ ಪಾನ ಮಾಡೋದು ಅಂದ್ರೆ ವೃಕ್ಷಗಳು, ವೃಕ್ಷಗಳಿಗೆ ನೀರು ಹೇಗೆ ಹೋಗುತ್ತೆ, ಅದು ನೀರು ಹೀರೋದು ಆ ಕಾಲಿನಿಂದಲೇ ನೀರನ್ನು ಹೀರು. ಪಾದ ಪಾದದಿಂದ ಗಿಡಕ್ಕೆ ಪಾದ ಬುಡ, ಆ ಬುಡದಿಂದ ಪಾನ ನೀರಲ್ಲ ಏರೆ ಎಲ್ಲೇ ಹಾಕಿದ್ನು ಅಲ್ಲಿಂದ ಹೀರುತ್ತೆ. ಪಾದಪ ಅಂದ್ರೆ ವೃಕ್ಷಗಳು. ಪಾದಪ ಅದ್ರಿ ಅದ್ರಿಗಳು ಅಂದ್ರೆ ಅದ್ರಿಕೂಟ ಅಂದ್ರೆ ಆ ಒಂದು ಪರ್ವತಗಳು, ಪರ್ವತಗಳು ಗಿರಿಗಳು ಇದೆಲ್ಲ ಬರೋದು ಪರ್ವತಗಳು. ಆಮೇಲೆ ಧರಾತಳ, ಧರಾತಳ ಅಂದ್ರೆ ಭೂಮಿ, ನಾವು ಇರುವಂತ ಭೂಮಿ, ಬೇರೆಯವರು ಯಾರು ಆ ಭೂಮಿ, ಭೂಸ್ಥಾನ ಒಳಗೆ ಇರುವಂತ ಭೂಸ್ಥಾನ, ಆ ಭೂ ಧರಾತಳವೇ ಸುಕ್ಷೇತ್ರ ಅಂತ ಹೇಳ್ತಾರೆ. ಇಲ್ಲಿನೂ ಹಾಗೆ ಪಾದಪ, ಪಾದಪ ಅಂದ್ರೆ ಆ ವೃಕ್ಷಗಳು, ಏನೇ ವೃಕ್ಷಗಳು ನೋಡಿದ್ರು ಆ ವೃಕ್ಷಗಳು ಅವರಿಗೆ ಕಾಣಿಸೋದಿಲ್ಲ. ವೃಕ್ಷ ಹೇಗಿದೆ, ವೃಕ್ಷ ಇರಬೇಕಲ್ಲ, ವೃಕ್ಷ ಒಂದು ವೃಕ್ಷ ಅದು ಹೇಳ್ತಾರೆ ಉಪನಿಷತ್ತುಗಳನ್ನು ಬರುತ್ತೆ. ವೃಕ್ಷಕ್ಕೇನು ದೇಹಕ್ಕೇನು ಜೀವಕ್ಕೇನು ಒಂದು ಹೋಲಿಸ್ತಾರೆ, ಕಂಪ್ಯಾರಿಸನ್ ಮಾಡ್ತಾರೆ ಯಾವಾಗಲೂ ವೃಕ್ಷ ಅಂದ್ರೆ ಜೀವದ ಜೊತೆಲೇ ಕಂಪೇರ್ ಮಾಡ್ತಾರೆ. ವೃಕ್ಷ ಬರಬೇಕಂದ್ರೆ ಅದು ಯಾವ್ದಿಂದ ಕಡಿದರೆ, ವೃಕ್ಷ ಅಂದ್ರೆ ವೃಕ್ಷ ಎಂಬುದಕ್ಕೆ ಕಡಿಯೋದು ಅಂತ ಆಗುತ್ತೆ. ಆ ಕಡಿದರನು ಆ ವೃಕ್ಷಗಳನ್ನ ನಾವು ಕಡಿದರನು ಅದು ತಿರ್ಗಾ ಮೊಳಕೆ ತಿರ್ಗಾ ಬರುತ್ತೆ, ತಿರ್ಗಾ ಬರ್ತಾನೇ ಇರುತ್ತೆ. ಹಾಗೇನೆ ಮನುಷ್ಯನು ಹೇಗೆ ಈ ದೇಹವನ್ನ ಅವನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾನೆ, ಇನ್ನೊಂದು ದೇಹಕ್ಕೆ, ಇದು ವೃಕ್ಷ ತುಲ್ಯವಾಗೆ ಆ ವೃಕ್ಷದಲ್ಲಿ ಆ ಒಳಗೆ ಇರುವಂತ ಆ ಜೀವ, ಅಲ್ಲಿ ಒಂದು ಜೀವ ಇದೆ, ಅದು ಹೋದ್ರೆ ಇನ್ನೊಂದು ಕಡೆ ಬೆಳೆಯುತ್ತೆ, ಇನ್ನೊಂದು ತೊಂದರೆ ಇನ್ನೊಂದು. ಇಟ್ ಕೀಪ್ಸ್ ಆನ್ ಗ್ರೋಯಿಂಗ್, ಸೀಡಿಂದನೂ ಬರಬಹುದು, ಕೆಳಗೆ ಬೇರುಗಳಿದ್ರೆ ಬೇರುಗಳಿಂದನೂ ಅದು ಬರಬಹುದು. ನಮಗೇನೋ ಹಾಗೆ ಒಂದು ಜನ್ಮ ಒಂದು ದೇಹದಿಂದ ಒಂದು ನಾವು ಹುಟ್ಟುತ್ತಾ ಹೋಗ್ತೀವಿ, ಬಟ್ ಕೊನೆಯಲ್ಲಿ ಈ ವೃಕ್ಷ ಎಲ್ಲಿಂದ ಬಂತು ಅಂದ್ರೆ ಫ್ರಮ್ ದ ಸೀಡ್ ಅಂತ ಹೇಳ್ತಾ ಹೋಗ್ಬೋದು. ಬಟ್ ವೆನ್ ಯು ಎಂಡ್ ಇಟ್ ಪ್ರಳಯ ಅಂತ ಬಂದಾಗ ಯಾವುದು ಇರೋದಿಲ್ಲ, ಯಾವುದು ಇರೋದಿಲ್ಲ. ದೆನ್ ಸೃಷ್ಟಿ ಶುರುವಾಗುವಾಗ ಎಲ್ಲಿ ಬೀಜ ಇತ್ತು, ಎಲ್ಲ ಪ್ರಳಯದಲ್ಲಿ ಎಲ್ಲ ಹೋಯಿತು. ಸೊ ಎಲ್ಲಿಂದ ಬಂತು ಅಂದ್ರೆ ಆವಾಗ ಕೊನೆಯಲ್ಲಿ ಮಹಾ ಪ್ರಳಯದಲ್ಲಿ ಹೋದಾಗ ಏನೇನು ಇರೋದಿಲ್ಲ, ತಿರುಗವನು ದೇವರು ಸೃಷ್ಟಿ ಮಾಡುತ್ತಾನೆ ಹಾಗೆ ಮಾಡ. ಸೊ ಯಾರು ಆವಾಗ ತಂದೆ, ಯಾರು ಈ ಜನ್ಮದ ತಾಯಿ ತಂದೆ, ನೆಕ್ಸ್ಟ್ ಜನ್ಮದ ತಾಯಿ ತಂದೆ ಇಲ್ಲ, ಈ ಬೀಜ ಇಲ್ಲ ಆ ಬೀಜ ಇಲ್ಲ, ಭಗವಂತನೇ ಮೂಲ ಕಾರಣನಾಗಿ ಮಾಡ್ತಾನೆ. ಸೊ ಹೀಗೆ ತಿಳ್ಕೊಂಡು ಆ ವೃಕ್ಷಗಳಲ್ಲಿ ಭಗವಂತನ ನೋಡುವುದು. ಸೊ ವೃಕ್ಷಗಳು ಮತ್ತು ಅದ್ರಿಗಳು, ಅದ್ರಿಗಳು ಅಂದ್ರೆ ಪರ್ವತಗಳು, ಅಂದ್ರೆ ವೃಕ್ಷಗಳಲ್ಲಿ ಅಂದ್ರೆ ವೃಕ್ಷಾಭಿಮಾನಿ ದೇವತೆಗಳು, ವನಸ್ಪತಿ ಮುಂತಾದವಳಲ್ಲಿ ಇರುವಂತಹ ಅಭಿಮಾನಿ ದೇವತೆ ಕರ್ಮಜ ದೇವತೆಗಳು ಅಂತ ಹೇಳ್ತಾರೆ. ಸೊ ಈ ದೇವತೆಗಳನ್ನ ನೋಡೋದು ಮತ್ತು ಅಲ್ಲಿ ಭಗವಂತನ, ಮುಖ್ಯವಾಗಿ ಭಗವಂತನ ನೋಡೋದು. ಹಾಗೇನೆ ಅದ್ರಿ, ಅದ್ರಿ ಅಂತ ಬರುವಾಗ ಈ ಪರ್ವತಗಳು, ಪರ್ವತಾಭಿಮಾನಿ ದೇವತೆಗಳು ಅಂತ ನಾವು 4ನೇ ಸಂತಿಯಲ್ಲಿ 5ನೇ ಸಂತಿಯಲ್ಲಿ ನೋಡಿದ್ದೆ. ಪರ್ವತಾಭಿಮಾನಿ ದೇವರು ಗರುಡಶೇಷ ರುದ್ರ ಮುಂತಾದವರು ನನ್ನ ತಗೊಳ್ತಾರೆ, ಪರ್ವತಗಳಿಗೆ ಅಭಿಮಾನಿಯಾದಂತ ದೇವತೆಗಳು. ಅಲ್ಲಿ ಭಗವಂತ ಅವರಿದ್ದಾರಂದ್ರೆ ಅವರೊಂದು ಪ್ರತೀಕ ಆಗ್ತಾರೆ, ಪ್ರತೀಕದಲ್ಲಿ ಮೂರ್ತಿ ನೋಡಬೇಕು. ಎಲ್ಲವೂ ಕಣ್ಣಿಗೆ ಕಾಣೋದೇ, ಎಲ್ಲವೂ ನಾವು ನೋಡೋದು ಜಡ ನೋಡ್ತೀವಿ. ಆ ಜಡದಲ್ಲಿ ಚೇತನ ದೇವತೆಗಳನ್ನ ನೋಡೋದು ಅವರು ಪ್ರತೀಕ. ಆ ಪ್ರತೀಕದಲ್ಲಿ ಗೋಳಕ ಚಿಂತನೆಯನ್ನು ಮುಂದೆ ಬರುತ್ತೆ. ಸೊ ಹಾಗೆ ನೋಡ್ತಾ ದೇ ಆರ್ ಏಬಲ್ ಟು ಪರ್ಸೀವ್, ದೇ ಆರ್ ಏಬಲ್ ಟು ಸೀ ಇನ್ ಸೈಡ್ ಆಫ್ ಎವ್ರಿಥಿಂಗ್. ಸೊ ಆದ ಕಾರಣ ಬಿಕಾಸ್ ದೇ ಸೀ ಧರಾತಳವೇ ಸುಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ, ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸೂ ಅಂಬೋದು ಎಲ್ಲದಕ್ಕೆ ಹಾಕೋಬೇಕು. ಯಾಕೆ ಅಂದ್ರೆ ಪ್ರತಿಯೊಂದಲ್ಲಿನು ನೋಡಿ, ಉದಕಗಳು ಅಂತ ತಕೊಂಡ್ರೆ ಯಾವುದೇ ತಕೊಳ್ಳಿ, ಈ ಬ್ರಹ್ಮಾಂಡದಲ್ಲಿ ಆಗಲಿ ಪಿಂಡಾಂಡದಲ್ಲಿ ಏನೇ ತಕೊಂಡ್ರು ಬರೀ ದೇವತೆಗಳು ಮಾತ್ರ ಇರೋದೇ ಇಲ್ಲ, ದೈತ್ಯರು ಇದ್ದೇ ಇದ್ದಾರೆ. ಎಲ್ಲಾ ಕಡೆನೂ ದೈತ್ಯರಿಲ್ಲದ ಸಾಳಗ್ರಾಮದಲ್ಲಿನೇ ದೈತ್ಯ ಇದ್ದಾನೆ, ದೈತ್ಯನಿಗೆ ಕಲಿಗೆ ಸ್ಥಾನ ಕೊಟ್ಟಿದ್ದಾರೆ ದೇವರು, ದೇವರೇ ಕೊಟ್ಟಿದ್ದಾನೆ. ಸೊ ಹಾಗಿರುವಾಗ ಹಾಗಿರುವಾಗ ಎಲ್ಲವೂ ವಿಮಲ ವಿಮಲ ತೀರ್ಥವು ಆಮೇಲೆ ಸುಕ್ಷೇತ್ರವು ಅಂತ ಹೇಗೆ ನೋಡಕ್ಕಾಗತ್ತೆ ಅಂದ್ರೆ, ಅದಕ್ಕೆ ಸು ಅಂದ್ರೆ ಅವರು ಯಾರನ್ನ ನೋಡ್ತಾ ಇದ್ದಾರಂದ್ರೆ ಈ ದೈತ್ಯರನ್ನ ನೋಡೋದಿಲ್ಲ ಅಲ್ಲಿ. ದೈತ್ಯರ್ ಆಲ್ಸೋ ಕಮ್ಸ್ ಅಂಡರ್ ದ ಕಂಟ್ರೋಲ್, ಕಂಪ್ಲೀಟ್ ಕಂಟ್ರೋಲ್ ಆಫ್ ದೇವತಾ ಸ್ವಾಯಿ ದೇವ ಮುಂತಾದ. ಸೊ ಸೂ ಅಂತ ಹೇಳುವ ಮೂಲಕವಾಗ ಅದು ವ್ಯಾವೃತ ಮಾಡುತ್ತೆ. ದೈತ್ಯರನ್ನ ತರಬೇಡಿ, ಅವರು ಚಿಂತನೆ ಮಾಡೋರು ದೇವತೆಗಳನ್ನ, ಅಲ್ಲಿ ಇರುವಂತ ಒಳ್ಳೇದನ್ನ, ಎಲ್ಲಾ ಕಡೆನೂ ಕೆಟ್ಟದ್ದು ಒಳ್ಳೇದಿಲ್ಲ, ಒಳ್ಳೇದನ್ನ ಅಲ್ಲಿ ಇರುವಂತ ನಿಯಾಮಕ ಶಕ್ತಿಗಳನ್ನ, ಆ ದೇವತೆಗಳನ್ನ ತಗೊಳ್ತಾರೆ. ದೈತ್ಯ ಚಿಂತನೆ ಎಲ್ಲಿನೂ ನಮ್ಗೆ ಇಲ್ಲ, ದೇವ ಚಿಂತನೆಯನ್ನೇ ಮಾಡಬೇಕು ನಾವು. ಸೊ ಅಲ್ಲಿ ದೇವತೆಗಳು, ದೇವತೆಗಳಲ್ಲಿ ಇರುವಂತ ಭಗವಂತ, ಅದಕ್ಕೆ ಧರಾತಲ ಸುಕ್ಷೇತ್ರ ಅಂದ್ರೆ ಈ ಕ್ಷೇತ್ರ ತಗೊಂಡ, ಈ ಒಂದೊಂದು ಕ್ಷೇತ್ರ ಕ್ಷೇತ್ರ ಅಂದ್ರೆ ದೇವರು ಇರುವಂತ ಆವಾಸ ಸ್ಥಾನ, ಆ ಕ್ಷೇತ್ರ ನಾವು ತಗೊಳ್ಳೋಂತ ತೀರ್ಥಯಾತ್ರೆ ಕ್ಷೇತ್ರ ಆತ ಕ್ಷೇತ್ರ ಆಗತ್ತೆ. ಸೊ ಅವ್ರಿಗೆ ಎಲ್ಲವೂ ಸುಕ್ಷೇತ್ರ ಆಗತ್ತೆ. ಅದಕ್ಕೆ ನೀವು ನಾವು ತಗೊಂಡ್ರೆ ಈ ಇವರು ದೇವತೆಗಳು ಅವತಾರ ಮಾಡಿ ಬಂದಾಗ, ದಾಸರೆಲ್ಲ ಅವತಾರ ಮಾಡಿ ಬಂದಾಗ ಅವ್ರು ಹೋಗಿ ಯಾವುದೋ ಒಂದು ಸುಕ್ಷೇತ್ರದಲ್ಲಿ ಕುತ್ಕೊಳ್ಳೋದಿಲ್ಲ, ಎಲ್ಲಾ ಕಡೆನೂ ಓಡಾಡ್ತಾನೆ ಇರ್ತಾರೆ. ಬಿಕಾಸ್ ಅವ್ರಿಗೆ ಆ ಒಂದು ಅವರು ಈ ಕಾರ್ಯವನ್ನ ಯಾಕೆ ಇಲ್ಲಿ ಮಾಡಬೇಕು, ಈ ಚಿಕ್ಕ ಚಿಕ್ಕ ಊರಿಗೆಲ್ಲ ಬಂದು ಯಾಕೆ ಮಾಡಬೇಕು, ಅವ್ರು ಅಲ್ಲೇ ಹೋಗಿ ಬದ್ರಿಯಲ್ಲಿ ಕೂತ್ಕೊಂಡು ಮಾಡಬಹುದಲ್ಲ ಹೀಗೆಲ್ಲ ಅನ್ನೋದಿಲ್ಲ. ಬಿಕಾಸ್ ಅವ್ರಿಗೆ ಎಲ್ಲವೂ ಸುಕ್ಷೇತ್ರವೇ ಆಗ್ಬಿಡುತ್ತೆ, ವಿಮಲ ಮೂರ್ತಿ ಧ್ಯಾನ ಅವ್ರಿಗೆ ಇದೆ. ಸೊ ಧರಾತಳವೇ ಸುಕ್ಷೇತ್ರ. ಆಮೇಲೆ ಜೀವಗಣ, ಜೀವಗಣ ಅಂದ್ರೆ ಎಂಟೈರ್ ಆ ಒಂದು ಚಲಪ್ರತಿಮಾ, ಎಲ್ಲವೂ ಎಲ್ಲಿ ಎಲ್ಲಿ ಪ್ರಾಣ ಇದ್ದಾನೋ, ಪ್ರಾಣ ದೇವರು ಎಲ್ಲೆಲ್ಲೆಲ್ಲಿ ಇದ್ದಾನೋ, ಎಂಟೈರ್ ಜೀವಗಣ ಇದೆಲ್ಲ, ಎಲ್ಲ ತೃಣದಿಂದ ಎಲ್ಲ ಜೀವಗಣವು ಶ್ರೀಧನ ಪ್ರತಿಮೆಗಳು, ಅಂದ್ರೆ ಜಡಕ್ಕಿಂತ ಚೇತನ ಪ್ರತಿಮಾ, ಚಲಪ್ರತಿಮಾ, ಅಚಲ ಪ್ರತಿಮೆ, ಚಲಪ್ರತಿಮಾ ಅವರಿಗೆ ಶ್ರೇಷ್ಠವಾಗತ್ತೆ. ಅದನ್ನೇನು ಮನುಷ್ಯ ಪ್ರತಿಮಾ, ಮನುಷ್ಯರಲ್ಲಿ ಇನ್ನೂ ಶ್ರೇಷ್ಠ ಆಗತ್ತೆ. ಬಿಕಾಸ್ ಇಟ್ ಇಸ್ ಕಂಪ್ಲೀಟ್ಲಿ ಪುರುಷ, ಪೂರ್ಣವಾಗಿ ಬೆಳೆದಿರುವಂತದ್ದು. ಸೊ ಆ ಎಲ್ಲವೂ ಆ ಅಲ್ಲಿ ಒಂದು ಚೇತನ ಇದೆ ಅಂದ್ರೆ ಕಂಪ್ಲೀಟ್ ಆಗಿ, ಯಾಕೆಂದ್ರೆ ಸೃಷ್ಟಿ ಆರಂಭದಲ್ಲೇ ಬರುತ್ತೆ. ಹಾಗೆ ದೇವತೆಗಳಿಗೆ ಒಂದು ಕತೆ ತರ ಹೇಳ್ತಾ ಹೋಗ್ತಾರೆ, ದೇವರು ಒಂದೊಂದು ಬ್ರಹ್ಮದೇವರು ಒಂದೊಂದು ದೇಹವನ್ನ ತೋರಿಸಿ ಇಲ್ಲಿ ಇಲ್ಲಿ ಇದು ಬೇಕ, ಇಲ್ಲಿಂದ ಸಾಧನೆ ಮಾಡ್ತೀವಿ. ಅವರು ದೇವತೆಗಳು ಸಾಧನೆ ಎಲ್ಲಿ ಮಾಡಬೇಕು ಅಂತ ಬಂದಾಗೆ ಅವರು ಯಾವುದು ಅವ್ರಿಗೆ ಸರಿ ಹೋಗೋದಿಲ್ಲ ಅಂತ. ಕೊರೆಯಲ್ಲಿ ಪುರುಷ ದೇಹವನ್ನ ನಿರ್ಮಾಣ ಮಾಡಿದಾಗ ಅವ್ರಿಗೆ ತುಂಬಾ ಸಂತೋಷ ಆಯ್ತು ಅಂತ. ಯಾಕೆ ಅಂದ್ರೆ ಪುರುಷ ದೇಹ ಇದ್ದಾಗೆ ದೇವರನ್ನ ತಿಳ್ಕೊಳ್ಳೋದಕ್ಕೆ ಅದು ಉಪಯೋಗಕರ ಆಗತ್ತೆ. ವಾಕ್ಯದ ಮಾತು ಮೂಲ ಮಾತು ಕಿವಿ ಮಾತಾಡಬೇಕು, ವಾಂಗ್ಮನೋರೂಪ ಅಂತ ಬಂತಿತ್ತಲ್ಲ ಹಾಗೇನೆ, ವಾಕ್ ಮೂಲಕವಾಗಿ ಶ್ರವಣ ಮನನ ಮನಕಾನ ಶ್ರವಣ ತಾನು ಫಸ್ಟ್ ಹೇಳ್ತಾರೆ. ಸೊ ಆ ವಾಕ್ ಮೂಲಕ ಅದು ಕಿವಿ ಒಳಗೆ ಹೋಗಿ ಮನಸ್ಸಲ್ಲಿ ಹೋಗಿ ಕೂತ್ಕೋಬೇಕಂತ. ಸೊ ಹಾಗೆ ಇರೋ ಕೆಪಾಸಿಟಿ ವಾಕ್ ಮೂಲಕವಾಗಿ ಈ ಬಂಧದಿಂದ ಮೋಚನೆ ಆಗಲಿಕ್ಕೆ ಕಾರಣ ಆಗತ್ತೆ. ಸೊ ಆದ ಕಾರಣದಿಂದ ಆ ಒಂದು ಪುರುಷ ದೇಹವನ್ನ ಪೂರ್ಣವಾದ ದೇಹವನ್ನು ವೇರ್ ದೇರ್ ಇಸ್ ಕೆಪಾಸಿಟಿ ಟು ಡೂ ಇಟ್ ಆ ದೇಹವನ್ನ ದೇವತೆಗಳು ಆಯ್ಕೆ ಮಾಡಿಕೊಳ್ತಾರಂತೆ. ಆದ ಕಾರಣದಿಂದ ಇದು ಕಂಪ್ಲೀಟ್ ಒಳ್ಳೆ ಪ್ರತಿಮೆ ಆಗತ್ತಂತ. ಜೀವಗಣದಲ್ಲಿ ಆ ಪುರುಷ ದೇಹದಲ್ಲಿ ಅದಕ್ಕೆ ನಾವು ದೇವರನ್ನ ಕೆತ್ತಿದಾಗಲೂ ಪೂರ್ತಿಯಾಗಿ ಅನ್ನಮಯ ತೈತ್ರಿಯದಲ್ಲಿನೂ ಬರುತ್ತೆ. ದೇವರು ಹೇಗಿದ್ದಾನೆ, ಅನಿರುದ್ಧ ಹೇಗಿದ್ದಾನಂದ್ರೆ ನಮ್ಮ ತಲೆಯಲ್ಲಿ ತಲೆ, ಕೈಯಲ್ಲಿ ಎಡಗೈಯಲ್ಲಿ ಎಡಗೈ, ಬಲಗೈಯಲ್ಲಿ ಬಲಗೈ, ಬಲಗಾಲು ಎಡಗಾಲು, ಹೀಗೆ ಎಲ್ಲ ಹೀಗೆ ದೇವರು ಐದು ರೂಪದಿಂದ ಪೂರ್ತಿಯಾಗಿ ಇಲ್ಲಿ ಅನಿರುದ್ಧ ನಾಮಕ ಭಗವಂತ ಅನ್ನಮಯ ಕೋಶದಲ್ಲಿ ಇದ್ದಾನೆ ಅಂತ ಅಲ್ಲಿ ಬರುತ್ತೆ. ಹಾಗೆ ಅದು ಪೂರ್ತಿ ಪ್ರತಿಮೆ ಆಗತ್ತೆ. ಅದಕ್ಕೆ ಶ್ರೀಧನ ಎಲ್ಲ ಶ್ರೀಕಾರವನ್ನ ಅಲ್ಲಿ ಹಿಂದಿನ ಪದ್ಯದಲ್ಲೂ ಶ್ರೀಧನ ಬಂತು, ಇಲ್ಲಿನೂ ಶ್ರೀಧನ ಬರುತ್ತೆ. ಇಲ್ಲಿ ಏನಂದ್ರೆ ಅವನು ಆ ದೇವರನ್ನ ತಿಳಿಯುವುದಕ್ಕೆ ಬೇಕಾದ ಸಂಪತ್ತು ಇಟ್ಟಿದ್ದಾರೆ. ಸೊ ಅದು ಅವರ ಪ್ರತಿ ಯಾರಲ್ಲಿ ಅದು ಇದೆಯೋ ಅದು ಪ್ರತಿಮೆಗಳು, ಅವರೇ ಪ್ರತೀಕಗಳಾಗ್ತಾರೆ. ಆಮೇಲೆ ಅವರು ಬೋಧನವೇ ನೈವೇದ್ಯ. ಅವರು ಅಂದ್ರೆ ಈ ಒಂದು ಈ ಜನ ಮನುಷ್ಯರು ಏನು ಊಟ ಮಾಡ್ತಾರೋ, ಏನು ನಾವು ಊಟ ಮಾಡೋದಾಗಲಿ ಇನ್ನೊಬ್ಬರಿಗೆ ಕೊಡೋದು, ಅವ್ರು ಯಾರ್ಯಾರು ಊಟ ಮಾಡ್ತಾ ಇದ್ದಾರೋ ಅದು ಎಲ್ಲವೂ ನೈವೇದ್ಯ. ಯಾಕೆ ಎಲ್ಲವರು ಯಾಕೆ ನೈವೇದ್ಯ ಆಗತ್ತೆ ಅಲ್ಲಿ ಸೂ ತಂದಿದ್ದಾರೆ, ದೈತ್ಯರನ್ನ ಬಿಟ್ಬಿಡೋಣ. ಹಾಗೆ ನೈವೇದ್ಯ ಆಗತ್ತೆ ಅಂದ್ರೆ ಅದು ವೆರಿ ಪ್ರಾಸೆಸ್, ಅನ್ನ ಹೋಗಬೇಕಂದ್ರೆ ಅಣುವಷ್ಟು ಜೀವ ಏನು ಮಾಡಕ್ಕಾಗಲ್ಲ. ಅಲ್ಲಿ ಕೈ ಕೊಟ್ಟು, ನಾಲಿಗೆ ಕೊಟ್ಟು, ರುಚಿ ಕೊಟ್ಟು, ಎಲ್ಲಾ ಕೊಟ್ಟು ದೇವರು ತನ್ನ ಸ್ವಾಕ್ಯ ರಸವನ್ನ ತಕ್ಕೊಂಡು ಉಳಿದ ದೇವತೆಗಳಿಗೆ ಎಲ್ಲರೂ ಅವರವರ ರಸವನ್ನ ಕೊಟ್ಟು ಆಮೇಲೆ ಆ ಒಂದು ಜೀವಕ್ಕೆ, ಆ ಒಂದು ಚೇತನಕ್ಕೆ ಅವನಿಗೇನು ಒಂದು ಶಕ್ತಿ, ತೃಪ್ತಿ, ಒಂದು ಬೆಳವಣಿಗೆ ಎಲ್ಲವನ್ನು ಕೊಡ್ತಾನೆ. ಸೊ ಹೀಗೆ ವೇದ್ಯ ನಿತ್ಯದಿ, ಆಮೇಲೆ ನೈವೇದ್ಯ ನಿತ್ಯದಿ ಹಾದಿ ನಡೆಯುವುದೇ ನರ್ತನ. ಹಾದಿ ಎಲ್ಲ ಇಟ್ಟುಕೊಂಡು ಈ ಪುರುಷ ದೇಹದಿಂದ ಏನ್ ಮಾಡ್ತೀವಿ, ನಡೀತೀವಿ. ನಾಲ್ಕು ದಿಕ್ಕು, ಎಂಟು ದಿಕ್ಕು, ಎಲ್ಲಾ ಕಡೆನು ದಿಕ್ಕು ದಿಕ್ಕುಗಳಲ್ಲಿ ನಾವು ಹೋಗ್ತಾನೆ ಇರ್ತೀವಿ. ಇದು ಹೋಗೋದೆಲ್ಲವೂ ನರ್ತನ, ದೇವರಿಗೆ ಮಾಡುವಂತ ನರ್ತನ ಸೇವೆ ಅಂತ. ಹೀಗೆ ಬಾಹ್ಯವಾಗಿ ಮಾಡ್ತಾ ಇದ್ದಾರಂತ. ಇದೇ ಆಂತರಿಕ ಪೂಜೆಯನ್ನು ಮಾಡಬೇಕು. ಹೊರಗೆ ಇದು ನೋಡೋದು ಇದ್ದೇ ಇದು, ವಿಭೂತಿ ಸಂಧಿಯಲ್ಲಿ ಈ ತರ ಬಂದಿದೆ ನಮ್ಗೆ. ಸೊ ಇಲ್ಲಿ ಏನು ವ್ಯತ್ಯಾಸ ಅಂದ್ರೆ, ಫಸ್ಟ್ ಧ್ಯಾನ ಮತ್ತು ಆವಾಹನ ಅಂತ ಹೇಳ್ತಾರ. ಧ್ಯಾನ ಒಳಗೆ ಆಗಬೇಕು, ಆಮೇಲೆ ಹೊರಗಡೆ. ಒಳಗಡೆ ಏನ್ ಮಾಡುವುದು ಅಂದ್ರೆ ಇದೇ ಪದ್ಯಕ್ಕೆ ಸಂಕಷ್ಣ ಒಡೆಯರು ಈ ಅರ್ಥವನ್ನ ಕೊಟ್ಟಿದ್ದಾರೆ. ಮೇದಿನಿಯ ಮೇಲುಳ್ಳ, ಮೇದಿನಿ ಅಂದ್ರೆ ಇಲ್ಲಿ ಏನು, ಇವಾಗ ನಮ್ಮ ಒಳಗೆ ಹೋಗೋದು. ಮೇದಿನಿ ಅಂದ್ರೆ ಈ ಒಂದು ಇವಾಗ ಈ ದೇಹವನ್ನ ತಕ್ಕೊಟ್ಟಾರೆ. ಯಾಕೆ ಇದನ್ನ ಮೇದಿನಿ ಅಂತ ಯಾಕೆ ಹೇಳ್ತಾರ ಅಂದ್ರೆ, ಇದು ಆ ಪಂಚಭೂತದಿಂದ, ಪಂಚಭೂತದಿಂದ ಕೂಡಿದ ಪಾರ್ಥಿವ ದೇಹ, ಪೃಥ್ವಿ ಅಂಶವೇ ಇಲ್ಲಿ ಜಾಸ್ತಿಯಾಗಿರುವಂಥದ್ದು. ಸೊ ಇದೆ ಮೇದಿನಿ ಅಂತ ಹೇಳಿದಾಗ ಇಲ್ಲಿ ಈ ಶರೀರವನ್ನ ತಕೊಂಡಿದ್ದಾರೆ. ಈ ಶರೀರವನ್ನ ಮಧುವಿದ್ಯೆಯನ್ನು ಬರುತ್ತೆ. ಈ ಶರೀರವನ್ನ ತಕೊಂಡ ಶಾರೀರಕ ಅಂತ ಇಲ್ಲಿ ದೇವರಿದ್ದಾನೆ ಅಂತ ಬರುತ್ತೆ. ಅವನೇ ಮಧು ಅಂತ ಹೈಗ್ರೀವ ರೂಪ ಅಂತಾನು ಬರುತ್ತೆ ಅಲ್ಲಿ ಮಧುವಿದ್ಯೆಯಲ್ಲಿ ಬರುತ್ತೆ. ಸೊ ಹೀಗೆ ಈ ದೇಹವನ್ನೇ ಮೇದಿನಿಯ ಮೇಲುಡ, ಸೊ ಅಂದ್ರೆ ಸ್ಥೂಲ ದೇಹ ಈ ಒಂದು ದೇಹ ಅಂತ ಆಯ್ತು ನಮ್ಗೆ. ಇಲ್ಲಿ ಉಳ್ಳ ಮೇದಿನಿಯ ಮೇಲುಳ್ಳ, ಇವಾಗ ನಮ್ಮ ದೇಹವೇ, ನಮ್ಮ ದೇಹದಲ್ಲಿ ಗೋಷ್ಪಾದೋದಕ. ಗೋಷ್ಪಾದೋದಕ ಅಂದ್ರೆ ಏನು? ಗೋಷ್ಪಾದೋದಕ ಅಂದ್ರೆ ಗೋವು ಕಾಲಿಟ್ಟ ನೀರು, ಒಂದು ಅಲ್ಪ ಪರಿಮಾಣದಲ್ಲಿ ಇರುವಂತ ಒಂದು ಚಿಕ್ಕ ನೀರು. ಅದು ಎಲ್ಲಿ ಇದೆ ಗೋಷ್ಪಾದೋದಕ ಅಂತ ಹೇಳುವಾಗ ಇದು ಏನನ್ನ ಹೇಳತ್ತಂದ್ರೆ, ನಮ್ಮ ರೋಮಕೂಪಗಳನ್ನ ಹೇಳತ್ತ. ರೋಮಕೂಪ ಗೋಷ್ಪ, ಯಾಕೆಂದ್ರೆ ರೋಮಕೂಪದಲ್ಲಿ ಹೇಳ್ತಾರಲ್ಲ, ರೋಮಕೂಪಗಳಲ್ಲಿ ಉದಕ ಇದೆ ಅಂತ ಹೇಳ್ತಾರೆ. ರೋಮಕೂಪ ಇಟ್ ಹ್ಯಾಸ್ ದಟ್ ವೆಟ್ನೆಸ್, ಇರಬೇಕು, ಅಲ್ಲಿಂದಲೇ ಆಗುತ್ತೆ. ಉದಕ ಪ್ರಧಾನ ನಮ್ಮ ದೇಹ ಇದೆ. ಸೊ ಆ ಉದಕ ಅಲ್ಲಿ ಏನಿದೆ, ರೋಮಕೂಪ ಉದಕದಲ್ಲಿ ಬಂದಿದೆಲ್ಲ, ಅಲ್ಲಿ ತೀರ್ಥಪಾದ ದೇವರಿದ್ದಾನೆ ಅಂತ. ಇದು ಹೇಗಾಗತ್ತೆ, ಇದು ಹೇಗೆ ಚಿಂತನೆ ಅಂದ್ರೆ, ನಮ್ಮ ರೋಮಕೂಪಗಳು, ಆ ರೋಮಕೂಪಗಳಲ್ಲಿ ದೇವತೆಗಳಿದ್ದಾರೆ. ಈ ದೇವತೆಗಳಿಗೆ ಅಲ್ಲಿ ಹೇಗೆ ಸ್ಥಾನ ಅಂದ್ರೆ, ಇದು ತಿರ್ಗಾ ನಮ್ಗೆ ಹೋಗೋದು ವಿರಾಟ ರೂಪ ಚಿಂತನೆ. ವಿರಾಟ ರೂಪದಲ್ಲಿ ಅಲ್ಲಿ ಬಂದಾಗ, ವಿರಾಟ ವರ್ಣನೆ ಪೂರ್ತಿ ಬಂದಾಗ, ನಾಟ್ ದ ಕಂಡೆನ್ಸ್ 14 ಲೋಕಗಳು ಮಾತ್ರ ಅಲ್ಲ, ಭಾಗವತದಲ್ಲಿ ಪೂರ್ತಿ ವಿಸ್ತಾರ ಬರುತ್ತೆ. ವಿರಾಟ ರೂಪ ಹೇಗೆ ಹಾಗೆಲ್ಲ ಇರುತ್ತೆ, ಏನೇನು ಉತ್ಪತ್ತಿ ಸ್ಥಾನ ಅಂತ. ಆವಾಗ ಈ ಒಂದು ರೋಮಕೂಪದಲ್ಲಿ ದೇವತೆಗಳು ಇರ್ತಾರೆ, ಅವ್ರಿಗೆ ಉತ್ಪತ್ತಿ ಸ್ಥಾನ ಏನು, ತೀರ್ಥಾಭಿಮಾನಿ ದೇವತೆಗಳು ಇದ್ದಾರೆ ಅಂತ. ಈ ತೀರ್ಥಾಭಿಮಾನಿಗಳು, ನದಿ ಅಭಿಮಾನಿ ಬಿಟ್ಟು ಬಿಡಿ, ನಾಡಿಗಳಲ್ಲಿ ಬಂದ್ಬಿಡುತ್ತೆ ತೀರ್ಥ. ಚಿಕ್ಕ ಕೆರೆ, ಬಾವಿ ಮುಂತಾದ ಚಿಕ್ಕ ತೀರ್ಥಗಳೆಲ್ಲ ಇರುತ್ತಲ್ಲ, ಜಲಾಶಯಗಳು, ಅದಕ್ಕೆ ಅಭಿಮಾನಿ ದೇವತೆಗಳು ಎಲ್ಲಿಂದ ಹುಟ್ಟಿದ್ದಾರೆ, ಅವರ ಸ್ಥಾನ, ಉತ್ಪತ್ತಿ ಸ್ಥಾನ ಯಾವುದು ಅಂದರೆ, ಅಲ್ಲಿ ಅಂದ್ರೆ ಸೃಷ್ಟಿಯಾಗಕ್ಕೆ ಮುಂಚೆನೆ ಇದನ್ನ ಹೇಳ್ಬಿಡ್ತಾರೆ, ಅದು ದೇವರ ದೇಹ, ದೇವರ ಮೂರ್ತಿ, ಅವನಲ್ಲಿನೂ ಎಲ್ಲವೂ ಇದೆ. ಅಂದ್ರೆ ದೇವರಲ್ಲಿ ರೋಮ ಇದೆಯಾ ಅಂದ್ರೆ, ಹೌದು, ಅಪ್ರಾಕೃತವಾದ ರೋಮ ದೇವರಲ್ಲಿ ಇದೇ ಇದೆ. ಸೊ ಈ ಅಪ್ರಾಕೃತವಾದ ಭಗವಂತನ ರೋಮವನ್ನ ಆಶ್ರಯ ಅಂದ್ರೆ, ಅಲ್ಲಿ ದೇವತೆಗಳು ಇದ್ದಾರೆ ಅಂದ್ರೆ ಏನ ಲಿಸ್ಟಲ್ಲಿ ಹೋಗಿ ಇದ್ದಾರಂತಲ್ಲ, ಆ ರೋಮಗಳೇ ದೇವರ ರೋಮಗಳು. ಇಸ್ ನಾನ್ ಡಿಫ್ರೆಂಟ್ ಫ್ರಮ್ ದೇವರ ತಲೆ. ಸೊ ಈ ರೋಮ ಅಂಬೋ ವಿಶೇಷ ಇಲ್ಲಿ ಆ ದೇವತೆ, ಈ ಒಂದು ಕೆರೆ ಬಾವಿ ಮತ್ತು ತೀರ್ಥಗಳು, ಏನೇನು ತೀರ್ಥಗಳೆಲ್ಲ ಇದೆಲ್ಲ, ಅದು ಎಲ್ಲದಕ್ಕೇನು ಅದು ಆಶ್ರಯ ಅಂತ ಬರ್ತಾರೆ. ಜಡವನ್ನ ಅಲ್ಲಿ ಹೇಳ್ತಾ ಇಲ್ಲ, ಅದಕ್ಕೆ ಅಭಿಮಾನಿ ದೇವತೆಗಳ ಆ ಉತ್ಪತ್ತಿ ಸ್ಥಾನ ಅದು. ಅವರ ಉತ್ಪತ್ತಿ ಅಲ್ಲಿಂದ ಆಗಿದೆ ಮತ್ತು ಅವರು ಕೊನೆಯಲ್ಲಿ ಅವರು ಲಯ ಹೊಂದಾಗುವಾಗ ಅಂದ್ರೆ ಮೋಕ್ಷದಲ್ಲಿನೂ ಅವರು ಆಶ್ರಯ ಮಾಡಿಕೊಂಡು ಎಲ್ಲಿ ಇದ್ದಾರೆ ಅಂದ್ರೆ ದೇವರ ರೋಮ ಕೋಪವನ್ನ ಆಶ್ರಯ ಮಾಡಿಕೊಂಡಿದ್ದಾರಂತ ಅವರು. ಸೊ ಆದ ಕಾರಣದಿಂದ ದೇವರು ಈ ಸ್ಥೂಲ ದೇಹದಲ್ಲಿನೂ ಆ ಪಿಂಡಾಂಡ ಬರೋ ಸ್ಥೂಲ ದೇಹದಲ್ಲಿನೂ ಅನಿರುದ್ಧ ರೂಪನಾಗಿ ಅನ್ನಮಯ ಕೋಶದಲ್ಲಿ ಪೂರ್ತಿಯಾಗಿ ಹೆಟ್ಟು ತೋ ನಿಂತಾಗೆ ಅಲ್ಲಿ ಅದಕ್ಕೆ ಸಾದೃಶ್ಯವಾಗಿ ಎಲ್ಲ ಕಡೆನೂ ನಮ್ಗೆ ದೇವರು ಅಲ್ಲಿ ಇರ್ಲೇಬೇಕು ನಮ್ಗೆ. ಸೊ ಆ ನಮ್ಮಲ್ಲಿ ರೋಮಗಳು ಇದೆ, ರೋಮ ಕೋಪಗಳು ಇಲ್ಲ ಅಂತಂದ್ರೆ ಅಲ್ಲಿ ಇರುವಂತ ಅದೇ ಅಭಿಮಾನಿ ದೇವತೆಗಳು ಇಲ್ಲಿನೂ ದೇವರು ತಂದು ಇಡ್ತಾನಂತೆ, ಅದನ್ನ ನಿಯಮನ ಮಾಡ್ಲಕ್ಕೆ ಇಡ್ತಾನಂತೆ. ಸೊ ಅವ್ರಿಗೆ ಉತ್ಪತ್ತಿ ಸ್ಥಾನ, ಲಯ ಸ್ಥಾನ, ಅವರು ಸೇವೆ ಮಾಡೋ ಸ್ಥಾನ ಎಲ್ಲವೂ ಅದೇ ಆಗತ್ತೆ. ಸೊ ಗೋಷ್ಪ, ಸೊ ಇದನ್ನ ಅವ್ರು ನೋಡ್ತಾರೆ ತಮ್ಮ ದೇಹದಲ್ಲ, ಇಲ್ಲಿ ಹೊರಗಡೆ ನೋಡೋದೇ ಇಲ್ಲ, ತಮ್ಮ ಒಳಗೇನೆ ನೋಡ್ಕೊಳ್ಳೋದು ಫಸ್ಟ್. ಸೊ ಇಲ್ಲಿ ಏನು ಅಂದ್ರೆ ಗೋಷ್ಪಾದೋದಕಗಳೆಲ್ಲ ಅಮಲ ತೀರ್ಥವು. ಸೊ ಅದು ಇದ್ದ ಕಾರಣದಿಂದ ಎಲ್ಲವೂ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ರೋಮ, ಅಲ್ಲಿ ಇರುವಂತಹ ನೀರು ಎಲ್ಲವೂ, ಯಾಕೆಂದ್ರೆ ಇದು ಯಾವುದು ನಮ್ಮದಲ್ಲ, ದೇವರು ಕೊಟ್ಟದ್ದು ಇಟ್ಟದ್ದು. ಸೊ ಅಲ್ಲಿ ಇರುವಂತದ್ದು ಅಮಲ ತೀರ್ಥಗಳು ಅಂತ ಚಿಂತನೆ ಮಾಡ್ತಾರಂತೆ. ಆಮೇಲೆ ನೆಕ್ಸ್ಟ್ ಬರೋದು ಅದಕ್ಕೆ ಹೇಳ್ತಾರೆ, ಇದು ಯಾಕೆ ಹೇಳ್ತಾರಂದ್ರೆ ಜ್ಞಾನಿಗಳಿಗೇನೋ ನಾವು ಭಗವಾನ್ ಅಂತ ಕರಿತೀವಿ. ಭಗವಾನ್ ಎಂಬ ಶಬ್ದಕ್ಕೆ ಒಂದರ್ಥ ಐಶ್ವರ್ಯ ಸಮಗ್ರಕ್ಷವಿ, ಅದು ಒಂದು ಅರ್ಥ ಇದ್ದೇ ಇದೆ ದೇವರಲ್ಲಿ ನಾವು ಷಡಂಗನ್ಯಾಸ ಅದೆಲ್ಲ ಮಾಡುವಾಗ ಹೇಳೋದು ಒಂದೇ ಇದ್ದೇ ಇದೆ. ಬಟ್ ಇಲ್ಲಿ ಋಷಿಗಳಿಗೆ ಯೋಗಿಗಳಿಗೆ ಹೇಳುವಾಗ ಅಲ್ಲಿ ಭಗವಾನ್ ಎಂಬ ಶಬ್ದ ಯಾಕೆಂದ್ರೆ ಆರು ಗುಣಗಳು ಇದೆ ಅಂದ್ರೆ ಅವ್ರಿಗೆ ಆರು ಗೊತ್ತಿದೆ ಅಂತ. ಅಂದ್ರೆ ಏನು ಅಂದ್ರೆ ಉತ್ಪತ್ತಿ ಎಲ್ಲಿಂದ ಉತ್ಪತ್ತಿ ಆಗತ್ತ, ಎಲ್ಲಿಂದ ಬರ್ತಾರೆ, ಉತ್ಪತ್ತಿಂ ಆಯತಿಂ ಚೈವ ಭೂತಾನಾಂ ಆಗತಿಂ ಗತಿಂ ಚ ಜ್ಞಾನ ವಿದ್ಯಾ ಅವಿದ್ಯ ಎಲ್ಲವೂ ಈ ಆರನ್ನ, ಉತ್ಪತ್ತಿ ಎಲ್ಲಿಂದ ಆಗತ್ತ ಮತ್ತು ಎಲ್ಲಿ ಹೋಗ್ತಾರ ಮತ್ತು ಭೂತಗಳು ಬಂದ ಕ್ರಮ, ಅವ್ರು ಹೋಗುವಂತ ಕ್ರಮ, ಜೀವರ ಈ ಕ್ರಮ ಮತ್ತು ವಿದ್ಯಾ ಮತ್ತು ಅವಿದ್ಯ ಈ ಆರನ್ನು ತಿಳ್ಕೊಂಡವನು ಇದು ಚಂದಾಗಿ ಯಾರಿಗೆ ಗೊತ್ತಿದೆಯೋ ಅವ್ರಿಗೇನು ಭಗವಾನ್ ಎಂಬ ಶಬ್ದ ಕರಿತೆ, ಭಗವಾನ್ ಅಂತ ಆ ಗುರುಗಳನ್ನು ಸಂಬೋಧನೆ ಮಾಡುವ ಸಂಸ್ಕೃತ ಭಗವಾನ್ ಅಂತ ಕರೀತಾರೆ. ಸೊ ಇದು ಬರತ್ತ ಅಂತ ಹೇಳಿದ್ರೆ ಸೊ ಇದು ಅವ್ರಿಗೆ ಗೊತ್ತಿರ್ಬೇಕು. ಸೊ ಇಲ್ಲಿ ಇರುವಂತ ದೇವತೆಗಳ ಉತ್ಪತ್ತಿ ಸ್ಥಾನ, ಲಯ ಸ್ಥಾನ ಇದನ್ನ ಚಿಂತನೆ ಮಾಡ್ತಾರೆ. ಆದ ಕಾರಣದಿಂದ ಅಮಲ ತೀರ್ಥ ಆಗತ್ತೆ. ಪಾದಪ ಏನು ಅಂದ್ರೆ, ಪಾದಪಗಳು ಅಂದ್ರೆ ಏನು, ವೃಕ್ಷಗಳು ಅಂತ. ಸೊ ಈ ವೃಕ್ಷಗಳು ಎಲ್ಲಿ ಬರುತ್ತೆ ನಮ್ಗೆ, ಎಲ್ಲಿ ವೃಕ್ಷಗಳು ಒಳಗೆ ವೃಕ್ಷಗಳು ಏನು ಅಂದ್ರೆ ಈ ಒಂದು ಕೂದಲು ಮುಂತಾದ್ದು ಈ ರೋಮಗಳು ವೃಕ್ಷಗಳು, ವೃಕ್ಷಾಭಿಮಾನಿ ದೇವತೆಗಳು ಆ ಚಿಕ್ಕ ಚಿಕ್ಕ ರೋಮಕೂಪಗಳು ಚಿಕ್ಕ ಚಿಕ್ಕದಿರೋದು ಕೇಶ ಇದು ಹೇಳ್ತೀವಿಲ್ಲ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ನಮ್ಮ ತಲೆಯಲ್ಲಿ ಇರುವಂತಹ ಕೂದಲಿಗೆನು ಅದರ್ ಪಾರ್ಟ್ಸ್ಗೆನು ವ್ಯತ್ಯಾಸ ಮಾಡ್ತೀವಿಲ್ಲ, ಹಾಗೇನೆ ರೋಮಕೂಪಗಳು ಬೇರೆ ರೋಮಗಳು ಬೇರೆ. ಈ ರೋಮಗಳು ಕೂದಲುಗಳು ಬರುವಾಗ ಅದಕ್ಕೆ ವೃಕ್ಷಗಳಿಗೆ ಅಭಿಮಾನಿಯಾದಂತಹ ದೇವತೆಗಳು ಅಲ್ಲಿ ಇದ್ದಾರೆ ಅಂತ, ಅದು ಪಾದಪ. ಅದ್ರಿಗಳು ಯಾವುದು, ಪರ್ವತಗಳು ಯಾವುದು ಅಂದ್ರೆ ಅಲ್ಲಿ ಬರುತ್ತೆ. ಪರ್ವತಗಳು ಯಾವುದು ಅಂದ್ರೆ ಇದು ಎರಡು ಮೂರು ಕಡೆ ಬೃಹದಾರಣ್ಯಕ ಉಪನಿಷತ್ತಿನೂ ಅಶ್ವಬ್ರಾಹ್ಮಣದಲ್ಲಿ ಬರುತ್ತೆ. ಅದು ಏನು ಅಂದ್ರೆ ಪರ್ವತಗಳಿಗೆ ಆಶ್ರಯ ಯಾವುದು ಅಂದ್ರೆ ಅಸ್ಥಿ, ಭಗವಂತನ ಅಸ್ಥಿಯಿಂದ ಪರ್ವತಗಳು, ಬಿಕಾಸ್ ದೇ ಆರ್ ವೆರಿ ಸ್ಟ್ರಾಂಗ್, ಅಲ್ಲಿಂದ ಮೆಟಲ್ಸ್ ಇದೆಲ್ಲ ಅಲ್ಲಿ ಬರ್ತಲ್ಲ, ಸೊ ಅದೇ ವೆರಿ ವೆರಿ ಸ್ಟ್ರಾಂಗ್. ಸೊ ಪರ್ವತಗಳು ಭಾರವನ್ನ ಹೊತ್ತೋದು. ಸೊ ಆದ ಕಾರಣದಿಂದ ಇದು ಅಸ್ಥಿ, ದೇವರ ಅಸ್ಥಿ. ದೇವರಿಗೆ ಅಸ್ಥಿ ಉಂಟಾ ಅಂದ್ರೆ ಅಸ್ಥಿ ಉಂಟಾ, ಅಸ್ಥಿ ಅಂದ್ರೆ ನಂತರ ಇಲ್ಲ, ಅಲ್ಲಿ ಅಸ್ಥಿ ಎಂಬುದಕ್ಕೆ ಏನ್ ಅರ್ಥ ಕೊಡ್ತಾರ ಅಂದ್ರೆ ಅತಿ ಅಧಿಕಂ ಸ್ಥಿರತೆ, ಸ್ಥಿರವಾಗಿರುವಂತ ಕ್ವಾಲಿಟಿಯಿಂದ ಭಗವಂತ ಅಲ್ಲಿ ನಿಂತಿದ್ದಾನಂತ ಅಸ್ಥಿ ಎಂಬ. ಸೊ ಭಗವಂತನ ಅಸ್ಥಿ ನಮ್ಮ ಅಸ್ಥಿ ತರ ಇರಲ್ಲ, ಅದು ಅಪ್ರಾಕೃತ, ಅದು ಹೇಗಿರುತ್ತ ನಮ್ಗೆ ಗೊತ್ತಿಲ್ಲ. ಅಸ್ಥಿ ಅಸ್ಥಿ ಆ ಶಬ್ದದ ನಿರ್ವಚನ ಬಂದು ಅತೀ ಸ್ಥಿರನಾಗಿರ್ತಾನೆ ಎಲ್ಲ ಕಡೆ, ಸ್ಥಿರ ಸ್ಥೈರ್ಯ ಅವನಲ್ಲಿ ಇರುತ್ತ, ಸ್ಥೈರ್ಯದಿಂದ ಆ ಒಂದು ಗುಣವನ್ನ ವ್ಯಕ್ತ ಮಾಡ್ತಾನೆ. ಆ ಎಲ್ಲಿ ನಿಂತಿದ್ದಾನೋ ಅಲ್ಲಿ ಆ ಕ್ವಾಲಿಟಿಯನ್ನ ಅವನು ಕೊಡ್ತಾನೆ. ಸೊ ಅದಕ್ಕೆ ಪರ್ವತಗಳಲ್ಲಿ ಪರ್ವತ ದೇವರ ಅಸ್ಥಿಗಳಲ್ಲಿಂದ ಹುಟ್ಟಿದ ಅಸ್ಥಿಗಳ ಪರ್ವತ ಅಂದ ಪರ್ವತ ಅಭಿಮಾನಿಗಳು ಎಲ್ಲ ಇಲ್ಲ, ಅಭಿಮಾನಿ ದೇವತೆಗಳ ಪರ ಅವರು ನಮ್ಮ ದೇಹ ತನ್ನ ದೇಹವನ್ನ ನೋಡುವಾಗ ಅಲ್ಲಿ ಹೀಗೆ ನೋಡ್ತಾರಂತ. ಪರ್ವತಾಭಿಮಾನಿ ದೇವತೆಗಳು ದೇವರ ಅಸ್ಥಿಯಿಂದ ಅಪ್ರಾಕೃತವಾದ ಅಸ್ಥಿಯಿಂದ ಉತ್ಪತ್ತಿ, ಅಲ್ಲೇ ಲಯ. ಸೊ ಅದನ್ನೇ ಅಂದ್ರೆ ಬೇಸಿಕಲಿ ಅದನ್ನ ಆಶ್ರಯ ಮಾಡಿಕೊಂಡು ವಿರಾಟ ವರ್ಣನೆಯಲ್ಲೇ ಇದು ಬರುತ್ತೆ. ಅಸ್ಥಿಗಳಲ್ಲಿ ಅವ್ರು ಇರ್ತಾರೆ, ಅಸ್ಥಿಗಳಿಂದ ಬಂದ ಪರ್ವತ, ಪರ್ವತದಲ್ಲಿ ಇರುವಂತಹ ಆನಿಮಸ್ ಎಲ್ಲವೂ ಅಲ್ಲಿ ಬಂದ್ಬಿಡುತ್ತೆ ಅಲ್ಲಿ ಹೇಳ್ತಾರೆ. ಪರ್ವತ ಪರ್ವತದಲ್ಲಿ ಇರೋದು, ಸೊ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ ಅಲ್ಲಿ. ಸೊ ಬೇಸಿಕಲಿ ಇಲ್ಲಿ ಪರ್ವತ ತಕೊಂಡಿದ್ದಾರೆ, ಬಿಕಾಸ್ ಅದ್ರಿಗಳು ಅಂತ. ಧರಾತಳವೆ, ಇದು ಧರಾತಳವೆ ಅಂದ್ರೆ ಏನು? ಧರಾತಳವೆ ಅಂದ್ರೆ ಇಲ್ಲಿ ಹೇಳ್ತಾರೆ ಧರಾತಳವೆ ಸುಕ್ಷೇತ್ರ. ಇದು ತುಂಬಾ ಪ್ರಸಿದ್ಧ ಕ್ಷೇತ್ರ, ಅದು ಗೀತೆಯಲ್ಲಿ ಬರೋದು. ಧರಾತಳ ಅಂದ್ರೆ ಈ ಒಂದು ಭೂಸ್ಥಾನ. ಭೂಸ್ಥಾನ ಅಂದ್ರೆ ಆ ಒಂದು ನಮ್ಮ ಸ್ಥೂಲ ದೇಹವನ್ನ ಧರಾತಳ ಎಲ್ಲವೂ ಇರೋದು, ಎಲ್ಲವೂ ಇಷ್ಟು ಹೇಳಿದ್ದು ಎಲ್ಲವೂ ಇರೋದು ಏನು, ಈ ಸ್ಥೂಲ ದೇಹದಲ್ಲಿ ತಾನು ಪೂರ್ಣವಾಗಿ ಚೆಂದಾಗೆ ಕಾಣಿಸುತ್ತೆ. ಸೊ ಇದೇ ಧರಾತಳ ಅಂಬೋದಾಗತ್ತೆ, ಇದೇ ಕ್ಷೇತ್ರ ಸುಕ್ಷೇತ್ರ ಅಂತ ಹೇಳ್ತಾರೆ. ಸುಕ್ಷೇತ್ರ ಅಂತ ಹೇಳುವ ಮೂಲಕವಾಗ ಇಲ್ಲಿ ಇಲ್ಲಿ ನಾವು ದೈತ್ಯರನ್ನ ಬಿಟ್ಟು ಬಿಟ್ಟು ದೇವತೆಗಳನ್ನ ಸ್ವೀಕಾರ ಮಾಡ್ತಾ ಇದೀವಿ, ಅದು ಒಂದು. ಇನ್ನೊಂದು ಇದಕ್ಕೆ ಗೀತೆಯಲ್ಲಿ ಬರುತ್ತೆ ಕ್ಷೇತ್ರ ಕ್ಷೇತ್ರಜ್ಞ ಅಂತ, ಅಲ್ಲಿ ಹೇಳ್ತಾ ಅಲ್ಲಿ ಹೇಳ್ತಾ ಅಲ್ಲಿ ಇರುವಂತ ವಿಕಾರಗಳು, ಕ್ಷೇತ್ರ ಇದಿಗೆ ಹೇಗೆ ಈ ದೇಹ ಕಂಪ್ಲೀಟ್ ಆಗ ಹೇಗೆ ಇಷ್ಟು ತತ್ವಗಳಿಂದ ಆಯಿತು ಅಂತ ಸುಮಾರು ಫಸ್ಟ್ 25 ತತ್ವಗಳನ್ನ ಹೇಳಿ 25 ತತ್ವಗಳನ್ನ ಇಲ್ಲಿ ಹೇಳ್ಬಿಟ್ಟು ದೆನ್ ಇದು ಅದಕ್ಕೆ ಬರುವಂತ 6 ವಿಕಾರಗಳು, 25 ತತ್ವಗಳು 7 ವಿಕಾರ ಆಕ್ಚುಲಿ 25 ತತ್ವ + 7 ವಿಕಾರಗಳು ಸೇರಿ 32 ಅಭಿಮಾನಿ ದೇವತೆಗಳು. ಅಭಿಮಾನಿ ದೇವತೆ ಅದು ದೈತ್ಯರನ್ನು ಬಿಟ್ಟು ಬಿಡೋಣ. ಸೊ ಇಲ್ಲಿ ಇಷ್ಟಿನಿಂದ ಆದದ್ದು ಕ್ಷೇತ್ರಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟ. ಕ್ಷೇತ್ರ ಅಂದ್ರೆ ಇಷ್ಟು ಇರೋದಲ್ಲಿ ಪೂರ್ತಿಯಾಗಿ ನಿಂತಿರೋ, ಪೂರ್ತಿಯಾಗಿ ತಿಳಿದು ನಿಂತಿರೋ ಕ್ಷೇತ್ರಜ್ಞ ಆಗ್ತಾನೆ. ಸೊ ಹಾಗೆ ಅದನ್ನೇ ಇಟ್ಕೊಂಡು ಧರಾತಳವೇ ಸುಕ್ಷೇತ್ರ, ಇಡೀ ಸ್ಥೂಲ ದೇಹವೇ ಒಂದು ಕ್ಷೇತ್ರ ಅಂತ ಹೀಗೆ ಅವರು ಚಿಂತನೆ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಇದೆಲ್ಲ ಜೀವಗಣ ಅಂದ್ರೆ ಶ್ರೀಧನ ಪ್ರತಿಮೆಗಳು ಇಲ್ಲಲ್ಲ ಇಲ್ಲಿ ಪಾದಪಾದೆ ತಳ ತೆವೆಸಲಿಕ್ಕೆ ಜೀವಗಣ ಶ್ರೀಧನ ಪ್ರತಿಮೆ. ಜೀವಗಣ ಶ್ರೀಧನ ಪ್ರತಿಮೆ ಅಂದ್ರೆ ಏನು ಅರ್ಥ ಇಲ್ಲಿ ಅಂದ್ರೆ, ಜೀವಗಣ ಅಂದ್ರೆ ಈ ಸ್ಥೂಲ ದೇಹ, ಈ ಸ್ಥೂಲ ದೇಹವೇ ಶ್ರೀಧನ ಪ್ರತಿಮೆ ಆಗೋದಿಲ್ಲ, ಅಷ್ಟು ಬೇಗ ದೇವರು ಕೂತ್ಕೊಳ್ಳೋದಿಲ್ಲ. ಅಲ್ಲಿ ಇರುವಂತ ಜೀವಗಣ, ಅಲ್ಲಿರುವಂತ ಜೀವಗಣ ಯಾವುದು? ಈ ದೇಹದಲ್ಲಿ ನಾವಿರೋದೇನೋ ಒಂದು ಅಲ್ಪವಾಗಿ ಏನೋ ಒಂದು ಒಂದು ಕಡೆ ಅಭಿಮಾನ ಇಟ್ಟುಕೊಂಡು ಇದ್ದೀವಿ. ಮುಖ್ಯವಾಗಿರುವಂತ ಜೀವ ಶಬ್ದದಿಂದ, ಮುಖ್ಯ ಪ್ರಾಣರು ಜೀವ ಅಂಬೋ ಶಬ್ದದಿಂದ ಕರೆಸಲ್ಪಡುವಂತ ಜೀವ ಅಂಬೋ ಶಬ್ದದಿಂದ ಶೇಷದೇವರನ್ನು ಕರೀತಾರೆ, ಜೀವ ಅಂಬೋ ಶಬ್ದದಿಂದ ಕರೆಯುವಂತ ಗರುಡ ಶೇಷ ಮುಂತಾದ ಅಂದ್ರೆ ಬೇಸಿಕಲಿ ಜೀವ ಮತ್ತು ಅವ್ರ ಗಣ ಅಂದ್ರೆ 24 ತತ್ವಗಳು ಆ ವಿಕಾರಗಳು ಇದು ಎಲ್ಲವೂ ಅಭಿಮಾನಿಗಳಾದ ದೇವತೆಗಳು. ಸೊ ಈ ದೇವತೆಗಳು ಜೀವಗಣ ಶ್ರೀಧನ ಪ್ರತಿ, ಅವನು ಶ್ರೀಧನ ಇಲ್ಲ ಅದು ಶ್ರೀಧನ ಪ್ರತಿಮೆ ಅಂದ್ರೆ ಈ ದೇವತೆಗಳು ಒಳಗೆ ದೇವತೆಗಳು ದೇವರ ಪ್ರತಿಮಾ ಗೋಳಕ ಚಿಂತನೆ ಅಂತ ಬರುತ್ತೆ ಮುಂದೆ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರ. ಅದು ಅವರ ಪ್ರತಿಮಾಸ್ಥಾನಿಯಾಗಿದೆ ಅಂತ ಅಂದ್ರೆ ಪ್ರತಿಮೆಯಲ್ಲಿ ಯಾರಿದ್ದಾನೆ? ಇದೇ ನಾವು ಹೃತ್ಕಮಲ ಚಿಂತನೆ ಬರುವಾಗ ಎಲ್ಲ ಪ್ರತಿಮೆಗಳು ಪ್ರತಿಮೆ ಒಳಗೆ ಸಮೂರ್ತಿ ಗಣ ಮಧ್ಯ ಅಂತ ಅವನು ಒಳಗೆ ಇರುವಂತ ಮೂರ್ತಿ ಇದ್ದಾನೆ. ಸೊ ಬಿಂಬಮೂರ್ತಿ ಇದು ಒಳಗೆ ಇದ್ದಾನೆ. ಸೊ ಅದಕ್ಕೆ ಶ್ರೀಧನ, ಈ ಒಂದು ಶ್ರೀಧನ ಪ್ರತಿಮೆಗಳು, ಬಿಕಾಸ್ ಶ್ರೀಧನ ಅಂತ ಅಲ್ಲಿ ಹಿಂದಿನ ಪದ್ಯದಲ್ಲಿ ಬರ್ತೈತೆ, ಇಲ್ಲಿನೂ ಅದೇ ಅರ್ಥನೇ ಎಲ್ಲ ಬರುತ್ತೆ. ಶ್ರೀಧನ ಅಂದ್ರೆ ಇದು ಅವನು ಕೊಡೋದು, ಶ್ರೀಧನ ಶ್ರೀಧ 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 ಅಂತ ಉಪಾಸನೆ ಮಾಡೋರು ಈ ದೇವತೆಗಳ ಈ ಜೀವಗಣ ಈ ದೇವತೆ ಸತ್ವಾಭಿಮಾನಿ ದೇವತೆಗಳೇ ಇಷ್ಟು ಮಾಡೋರು. ಸೊ ಆದ ಕಾರಣದಿಂದ ಅವ್ರಿಗೆ ಅದು ಶ್ರೀಯನ್ನ ಕೊಟ್ಟಿದ್ದಾನೆ. ಸಂಪತ್ತು ಎಲ್ಲ ಒಂದು ದೈವೀ ಸಂಪತ್ತನ್ನು, ಅದು ಗೀತೆಯಲ್ಲೇ ಬರುತ್ತೆ, ದೈವೀ ಸಂಪತ್ತು ಪೂರ್ತಿ ಅಲ್ಲಿ ಇಲ್ಲಿ ಇರುವಂತ ಅಭಿಮಾನಿ ದೇವತೆಗಳಿಗೆ ಕೊಟ್ಟಿದ್ದಾನೆ. ಸೊ ಶ್ರೀಧನ ಪ್ರತಿಮೆಗಳು ಅವರು ಬೋಧನವೇ ನೈವೇದ್ಯ, ಅವರು 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 ಅಂತ ಅಡ್ರೆಸ್ ಮಾಡ ಅವರು ಬೋಧನವೇ ಅಂದ್ರೆ ಈ ಜೀವಗಣ ಇದು ಸಹಿತವಾಗಿರುವಂತ ಜೀವಗಣ ಉಣ್ಣೋದು ಅಂದ್ರೆ ಏನು? ಭೋಜನ ರಸ ಭಾಗಸಂತೆಯೇ ಇಲ್ಲಿ ಬರುತ್ತೆ. ಅಂದ್ರೆ ನಾವು ಊಟ ಮಾಡುವಾಗ ಅದು ಏನ್ ಮಾಡ್ತಾನೆ ದೇವರು? ತನ್ನ ಈ ದೇವತೆಗಳ ಮೂಲಕವಾಗಿ ಈ ದೇವತೆಗಳ ಹಸಿವೆ ಆಗಬೇಕು, ಆಮೇಲೆ ಅಡಿಗೆ ಮಾಡಬೇಕು ಅಂತ ಪ್ರೇರಣೆ ಬರಬೇಕು, ಅಡಿಗೆ ಮಾಡ್ಲಿಕ್ಕೆ ಹೇಗೆ ಮಾಡಬೇಕು ನೆನಪು. ಸೊ ಒಂದು ಅಡಿಗೆ ಆಗಬೇಕು ಅಂದ್ರೆ ಇದು ಇಷ್ಟು ಬೇಕು, ಹೊರಗಿಂದ ಸಂಬಡಿ ಮತ್ತೆ ಒಂದು ರೈಸ್ ಇದೆಲ್ಲ ಮಾಡಿಕೊಂಡು ಅದು ಎಲ್ಲಿ ಇದೆ ಅಂತ ತಿಳ್ಕೊಂಡು. ಸೊ ಇದು ಎಲ್ಲವೂ ನಾವು ಇಂದ್ರಿಯ ವ್ಯಾಪಾರ ಪ್ರಕರಣ ಅಂತ ಬರುತ್ತಲ್ಲ ಅದೆಲ್ಲವೂ ಇಟ್ಕೊಳ್ಳಿ. ಇಷ್ಟು ಮಾಡುವಂತ ದೇವತೆಗಳು. ಇದು ಎಲ್ಲ ಮಾಡೋದು ಇವರು ಮೂಲಕವಾಗಿ ದೇವರು ಮಾಡಿ ಏನು ಮಾಡುತ್ತಾನೆ, ಆ ಪದಾರ್ಥದ ಅನ್ನ ಅನ್ನದ ಅಂಬ ಎರಡು ರೂಪದಿಂದ ಅವನೇ ಅದನ್ನ ಸ್ವಾಸ್ಥ್ಯರಸವನ್ನು ತಕೊಂಡು ರಮೆಗೆ ಬೇಕಾದ ಅದನ್ನ ಕೊಟ್ಟು ಅವರವರಿಗೆ ಯೋಗ್ಯವಾದನ್ನ ಕೊಟ್ಟು ಈ ಒಂದು ಜಡವಾದ ಈ ಅನ್ನವನ್ನ ನಮಗೆ ಇಟ್ಟು ನಮಗೆ ತೃಪ್ತಿ ಕೊಟ್ಟು ಆ ಒಂದು ಹಸಿವೆಯನ್ನ ನೀಗಿಸಿ ಆ ದುಃಖ ಪರಿಹಾರ ಮಾಡಿ ತೃಪ್ತಿಯನ್ನ ಕೊಟ್ಟು ಮೈ ಬೆಳೆಯುವಂತೆ ಮೈ ಎಸ್ಪೆಷಲಿ ಮನಸ್ಸು ದೇವರ ಕಡೆ ಹೋಗುವಂತೆ ನಾವು ಮಾಡ್ತಾನೆ. ಸೊ ಹೀಗೆ ಈ ದೇವತೆಗಳೇ ಮಾಡ್ತಾ ಇದ್ದಾರೆ ಅಂತ ಅವರು ಉಂಬೋದನವೇ ನೈವೇದ್ಯ ಅಂದ್ರೆ ಒಳಗೆ ಇರುವಂತ ಅದು ಭೋಜನ ಪ್ರಕರಣ ಸಂಖ್ಯೆ ಬರುತ್ತೆ ಅವರು ಉಂಬೋದು. ಊಟ ಮಾಡುವಾಗ ಗೋವಿಂದ ಅಂತ ಹೇಳಿ ನಾವು ಊಟ ಮಾಡ್ತೀವಲ್ಲ ಅದು ಗೋವಿಂದನಿಗೆ ಅರ್ಪಂ ಸದರ್ಶೀಯ ಅವನಿಗಾಗಿ ನಾವು ಮಾಡೋ ಸತ್ಕರ್ಮ ಅಂಬೋದು ಆಚಾರ್ಯ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತಾರೆ. ಸತ್ಕರ್ಮ ಏನಾಗತ್ತಂದ್ರೆ ಯಜ್ಞ ದಾನ ತಪಸ್ಸು ಎಲ್ಲವೂ ಸತ್ಕರ್ಮ ಆದ್ರೂ ಸತ್ತಂಬೋ ಭಗವಂತ ಸತ್ತಂಬೋದಕ್ಕೆ ಅಲ್ಲಿ ಹೇಳ್ತಾರೆ ಸತ್ತಂಬೋದು ಇರುವಿಕೆ ಅಂತ ಬರುತ್ತಂತೆ. ಇರುವಿಕೆ ಅಂದ್ರೆ ಯಾವುದು ಕಾಣದೇ ಇತ್ತು ಅಂದ್ರೆ ನಾವು ಜೀವ ಕಾಣದೇ ಇತ್ತು ಅದಕ್ಕೆ ಒಂದು ದೇಹವನ್ನ ಕೊಟ್ಟು ಅಂದ್ರೆ ಸೃಷ್ಟಿಯೂ ಬರುತ್ತೆ ಸ್ಥಿತಿಯೂ ಬರುತ್ತೆ ಚಂದಾಗಿ ಇರೋದು ಅಂತಾನು ಬರುತ್ತೆ. ಸೊ ಆರು ಅರ್ಥಗಳು ಸತ್ ಶಬ್ದಕ್ಕೆ ಕೊಟ್ಟು ಆಮೇಲೆ ಈ ತರ ಅರ್ಥಗಳನ್ನ ಕೊಟ್ಟು ಅವ್ರು ಹೇಳ್ತಾರೆ. ಹೀಗೆ ಆ ಭಗವಂತನ ಉದ್ದೇಶ ಇಟ್ಟುಕೊಂಡು ತದರ್ಥೀಯ ಕರ್ಮ ಭಗವಂತನ ಸತ್ ನಾಮಕ ಭಗವಂತನ ಕುರಿತು ಮಾಡುವ ಕರ್ಮ ಸತ್ಕರ್ಮ ಅಂತ ಒಳಗಿನ ಅರ್ಥ ಕೊಟ್ಟಾಗ ಇದು ಜ್ಞಾನಿಗಳು ಚಿಂತನೆ. ಸೊ ಹೀಗೆ ಅಂಬೋದನವೇ ನೈವೇದ್ಯ. ಆಮೇಲೆ ನೈವೇದ್ಯ ನಿತ್ಯದಿ ಎಲ್ಲಾ ಕಡೆನೂ ಇಟ್ಕೋಬಹುದು. ದೇಹಲಿ ದೀಪನ್ಯಾಯ ಪ್ರಕಾರ ನಿತ್ಯದಿ ಒಂದೊಂದಕ್ಕೇನು ಹಾಕೋಬಹುದು ಅಥವಾ ನಿತ್ಯದಿ ಹಾದಿ ನಡೆಯುವುದೇ ನರ್ತನ ಅಂತ ಹೇಳುದು. ನಿತ್ಯದಿ ಹಾದಿ ನಡು ಯಾವ ಹಾದಿ ಅಂದ್ರೆ ನಾವು ಜ್ಞಾನದ ಹಾದಿ ಜ್ಞಾನ ಮಾರ್ಗದಲ್ಲಿ ನಡೆಯುವುದೇ ಬರೀ ನಡೆಯೋದು. ಅದಕ್ಕೆ ನಾವು ಹೇಳ್ತೀವಿ ಇವನ್ ನೀವು ಮಾಡೋ ಜಾಗಿಂಗ್ ಆಗಲಿ ವಾಕಿಂಗ್ ಆಗಲಿ ಅದು ಯಾವಾಗ ಹರಿಪೂಜೆ ಆಗತ್ತೆ ಅಂದ್ರೆ ಆ ಮಾಡೋವಾಗ ದೇವರ ಚಿಂತನೆ ಬಂತ ದೇವರ ಹೆಸರಾಗಲಿ ದೇವರ ನಡೆಸ್ತಾನೆ ಎಂಬುವಾಗಲಿ ಏನೇ ಒಂದು ದೇವರ ಹೆಸರು ಇರಲಿ ನಾಮ ರೂಪ ಗುಣ ಅವರ ಅಧೀನ ಅಂಬೋದು ಜಲಭರತ ಮಾಡಿದಂತ ಅಷ್ಟು ನಮ್ಗೆ ಮಾಡಕ್ ಬರಲ್ಲ. ಸೊ ಏನೋ ಒಂದು ನೀವು ವಾಕಿಂಗ್ ಹೋಗೋವಾಗ ಹರೇ ರಾಮ ಹರೇ ಹೇಳ್ಕೊಂಡು ಹೋಗಿ ತಿರ್ಗಾನು ಮುಗಿಸಿದಾಗ ತಿರ್ಗಾನು ರಾಮ ರಾಮ ಅಂತ ಹೇಳಿದನ್ನು ಅದು ಒಂದು ದೇವರಿಗೆ ನರ್ತನ ಸೇವೆ ಆಗ್ಬಿಡತ್ತಂತೆ. ಅಂದ್ರೆ ಹಾದಿ ನಡೆಯುವುದೇ ಅಂದ್ರೆ ಜ್ಞಾನದಿಂದ ನಮ್ಮ ಆಚರಣೆ ಅಂದ್ರೆ ನಾಟ್ ಜಸ್ಟ್ ಒಂದು ಜಾಗಿಂಗ್ ಹೇಳ್ತಾ ಇಲ್ಲ ನಮ್ಮ ಇಡೀ ಜೀವಮಾನವು ಆ ಜ್ಞಾನದಿಂದ ಅಂದ್ರೆ ಜ್ಞಾನ ಅಂದ್ರೆ ಭಗವಂತನ ಜ್ಞಾನದಿಂದ ಭಗವಂತನೇ ಮಾಡಿಸ್ತಾನ ನಮ್ಗೆ ಏನು ಮಾಡಿದ್ದನ್ನು ಒಳ್ಳೇದಕ್ಕೆ ಈ ತರ ಒಂದು ಚಿಂತನೆ ಹಾದಿ ನಡೆಯುವುದೇ ನರ್ತನಗಳನ್ನು ಅರಿತವನೇ ಹೋಗಿ. ಸೊ ಹೀಗೆ ಯಾರು ತಿಳ್ಕೊಳ್ತಾರೋ ಅವರೇ ಯೋಗಿಗಳು ಆಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರ ಈ ಯೋಗಿ ಲಕ್ಷಣ. ಇದು ಇದರಿಂದ ನಮ್ಗೆ ಬರುವಂತ ಪಾಠ ಏನಂದ್ರೆ ಏನೋ ಚೂರು ಚಾರು ನಮ್ಗೆ ಆದಷ್ಟು ನೆನಪು ಮಾಡಿಕೊಂಡ್ರೆ ಆ ಫಲ ನಮ್ಗೆ ಪೂರ್ತಿಯಾಗಿ ನಮ್ಗೆನೂ ಕೊಡ್ತಾರೆ ಅಂಬಲ್ಲಿ ಕೃಷ್ಣಾರ್ಪಣೆ.